चिदानन्द विग्रहं सदनुग्रहं दशग्रीवच्छिदं शापान् मणिग्रीव विमोचनं स्वनामग्रहणादेव निरस्तग्रह विग्रहं वृन्दावनगतं वन्दे ब्रह्मरुद्रेन्द्रवन्दितं स्वान्तस्थानन्तशय्याय पूर्णज्ञानरसारणसे उत्तुङ्गवाक्तरङ्गाय मध्वतुप्ताब्धये नमः। गुरुमखिलगुणज्ञं सद्गुणैकाधिवासम् शमदमपरिनिष्टं सत्त्वनिष्टं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे नीलाकरार्चितानन्तलीलागोपालपालितान् विद्यापयोनिधीन् वन्दे ब्रह्मविद्यागुरुन् मम। ब्रह्मचर्यहरिप्रीतिसुविद्यावादशालिनः इष्टदान् कष्टहर्त्रोन्नः विद्यामान्यान् मुनीन् नमः। वादिराजपदद्वन्द्ववारिजासक्तमानसान् विश्वप्रियगुरून् वन्दे मन्दोहं धीमि शुद्धय। सत्यं सत्यं पुनःसत्यं विष्णुतीर्थप्रसादतः सर्वे कामाः भवन्त्येव शपथो बिम्बसन्निधौ। चिन्तामणिं स्वभक्तानां कल्पवृक्षं च कामदं स्वामिनं त्वां रघुप्रेमतीर्थं वन्दे ह्यभीष्टदम्। अज्ञानतिमिरच्छेदं बुद्धिसम्पत्पदायकं विज्ञानविमलं शान्तं विजयाख्यगुरुं भजे। कल्याणाद्भुतगात्राय कामितार्थप्रदायिने श्रीमद्वेङ्कटनाथाय श्रीनिवासाय ते नमः। ಭಗವಂತ ಆನೆಯ ಸಂಪರ್ಕದಿಂದ ಅಲ್ಲಿಗೆ ಬಂದವ, ವಿಶೇಷವಾಗಿ ಕನ್ನೆಯರನ್ನು ನೋಡ್ತಾ ಇದ್ದಾನೆ, ಅವರನ್ನು ನೋಡಿದಂಥವನಾಗಿ ಅವರ ಹತ್ತಿರ ಬರ್ತಾ ಇದ್ದಾನೆ. ಆನೆ ಗರ್ಜನೆ ಮಾಡುವುದನ್ನು ನೋಡಿ ಅಲ್ಲಿರ್ತಕ್ಕಂಥ ಪದ್ಮಾವತಿ ದೇವಿ ಮೊದಲಾದ ಹೆಣ್ಣು ಮಕ್ಕಳೆಲ್ಲ ವನಸ್ಪತಿ ಉಪಾಶ್ರಿತ್ಯ ತತ್ರ ಲೀನಾ ಬಹುವಿರೇ, ಎಲ್ಲರೂ ಅಲ್ಲಿರೋ ಗಿಡಗಳ ಹಿಂದೆ ಬಚ್ಚಿಟ್ಕೊಂಡ್ರು. ನಂತರ ಎಲ್ಲರೂ ಕೂಡ ಪುನಃ ಪುನಃ ಕಣ್ಣನ್ನು ಒಬ್ಬರಿಗೊಬ್ಬರು ನೋಡಿಕೊಳ್ತಾ ಇವ ಈತನ ಕಡೆ ನೋಡ್ತಾರೆ, ಅಷ್ಟರೊಳಗೆ ಒಳ್ಳೆ ಕುದುರೆಯನ್ನು ನೋಡ್ತಾರೆ. ನಂತರ ಒಳ್ಳೆ ಮನ್ಮಥಾಕಾರ ವ್ಯಕ್ತಿ ಕೂತಿದ್ದಾನೆ, ಅವನನ್ನು ನೋಡ್ತಾ ಇದ್ದಾರೆ. ಆ ದೇವರನ್ನು ನೋಡಿ ಆ ಆನೆಯು ನಮಸ್ಕಾರ ಮಾಡಿ, ನಮಸ್ಕೃತ ಯಥಾನಾಯಂ ಜಗನ್ಯಾಯಂ ಜಗಾಮ ವಿಪಿನಂ ನದನ್, ತಾನು ಶಬ್ದ ಮಾಡ್ತಾ ಹೊರಟು ಹೋಗ್ತಾ ಇದೆ ಆನೆ. ಅದೆಲ್ಲ ನೋಡಿ ಆಶ್ಚರ್ಯ ಪಡ್ತಾ ಇದ್ದಾರೆ ಆ ಹುಡುಗಿಯರೆಲ್ಲ, ಇದೇನಿದು ಆನೆ ನಮಸ್ಕಾರ ಮಾಡಿ ಹೋಗ್ತಾ ಇದೆ ಅಂತ. ಕರಸಂಪುಟಮಾಪನ್ನಾ ಚಲಿತಸ್ತು ಭಯಾತುರಾಹ ವೃಕ್ಷಮೂಲಗತಃ ಬಾಲಾಹ ಅನ್ಯೋನ್ಯಂ ವಾಕ್ಯಮಬ್ರುವನ್. ಕೈ ಜೋಡಿಸಿದ್ದಾರೆ, ನಡುಕ್ತಾ ಇದ್ದಾರೆ, ಅಯ್ಯಪ್ಪ ಯಾರಿವನು? ವಿಶೇಷವಾಗಿ ಈ ಕಿರಾತರೂಪಿ ಹಿಂದೆ ನೀನೇನಾದ್ರೂ ನೋಡಿದ್ದೀಯಾ? ಕುದುರೆ ಮೇಲೆ ಕೂತ್ಕೊಂಡು ಬರ್ತಾ ಇದ್ದಾರೆ ನೋಡು ಅಂತ ಈ ರೀತಿಯಾಗಿ ವಿಶೇಷವಾಗಿ ಪದ್ಮಾವತಿ ದೇವಿ ಅವರೆಲ್ಲರೂ ಮಾತಾಡ್ಕೊಳ್ತಾ ಇದ್ದಾರೆ. ಅವಾಗ ವಿಶೇಷವಾಗಿ ಪದ್ಮಾವತಿ ದೇವಿ ಹೇಳ್ತಾ ಇದ್ದಾರೆ, ಪೃಚ್ಛಂತು ತಸ್ಯ ವೃತ್ತಾಂತಂ ಮಾತೃ ಪಿತೃ ಮಾತೃಸ್ವ ಬಾಂಧವಾನ್ ದೇಶಂ ವೃತ್ತಂ ಕುಲಂ ಶೀಲಂ ನಾಮ ಗೋತ್ರಾಧಿಕಂ ತಥಾ. ಅವನ ವೃತ್ತಾಂತವೆಲ್ಲ ಕೇಳಿ ಅವನ ತಂದೆ ತಾಯಿ ಬಾಂಧುಗಳಾರು, ದೇಶ ಯಾವುದು, ಅವನ ನಡುವಳಿ ಎಂಥದ್ದು, ಆದ ಮೇಲೆ ಅವನ ಕುಲ ಯಾವುದು, ಶೀಲ ಯಾವುದು, ನಾಮ ಗೋತ್ರ ಎಲ್ಲ ಕೇಳಿ. ಯಾರೋ ಬಂದು ಹೋಗುವಂಥ ವ್ಯಕ್ತಿಗೆ ಯಾರವ ಅಂತ ಕೇಳೋದು ಬೇರೆ, ಇವೆಲ್ಲ ವಿಸ್ತಾರವಾಗಿ ಕೇಳೋದು ಬೇರೆ. ಆವಾಗ ಅವರೆಲ್ಲರೂ ಬಂದು ಕೇಳ್ತಾ ಇದ್ದಾರೆ, ಯಾರು ನೀನು, ಇಲ್ಲಿಗೆ ಯಾಕೆ ಬಂದಿದ್ದೀಯಾ, ಇಲ್ಲಿ ನಸಂತಿ ಪುರುಷಾಕ್ಷತ್ರ ಗಚ್ಚ ಗಚ್ಚೇದಿ ತಾಬ್ರವನ್, ಇಲ್ಲೆಲ್ಲ ಗಂಡಸರು ಯಾರು ಬರಲ್ಲಯ್ಯ, ಹೆಂಗಸರು ಇರೋದು, ಇದು ಹೆಂಗಸರಿಗೆ ಇರೋದು ಅಂತ ಅವನ, ನೀನು ಹೋಗು. ಶ್ರೀನಿವಾಸ ಹೇಳ್ತಾ ಇದ್ದಾನೆ, ಅಸ್ತಿ ಕಾರ್ಯಂ ವರಾರೋಹ ರಾಜಪುತ್ರಿಯ ಸಮೀಪಕ್ಕೆ, ರಾಜಪುತ್ರಿಯ ಹತ್ತಿರ ನನಗೆ ವಿಶೇಷವಾದ ಕೆಲಸವಿದೆ ಅಂತ ಹೇಳಿದಾಗ, ಏನು ನಿನಗೆ ಕೆಲಸ, ಏನು ನಿನ್ನ ಮನಸ್ಸಿನಲ್ಲಿದೆ, ನಿನ್ನ ವಾಸ ಎಲ್ಲಿ, ನಿನ್ನ ಹೆಸರೇನು, ತಾಯಿ ಯಾರು, ತಂದೆ ಯಾರು, ಅಣ್ಣ ಯಾರು, ತಂಗಿ ಯಾರು, ಕುಲ ಯಾವುದು, ಗೋತ್ರ ಯಾವುದು. ಶ್ರೀನಿವಾಸ ಹೇಳ್ತಾ ಇದ್ದಾನೆ, ಕನ್ಯಾಪೇಕ್ಷೆಯೇ ಮುಖ್ಯ ಕಾರ್ಯ. ನಮ್ಮದು ಸಿಂಧು ಪುತ್ರ ಕುಲ, ಚಂದ್ರ ಕುಲ. ಜನಕ ವಸುದೇವ, ದೇವಕಿ ನನ್ನ ತಾಯಿ, ನನ್ನ ಅಣ್ಣ ಬಲರಾಮ, ಸುಭದ್ರ ನನ್ನ ತಂಗಿ, ಪಾರ್ಥ ನನ್ನ ಸಖ, ಪಾಂಡವರು ನನ್ನ ಬಾಂಧವರು. ಆರು ಜನ ತಮ್ಮಂದರು, ಅಣ್ಣಂದರು ಸತ್ತು ಹೋದ ಮೇಲೆ ಒಬ್ಬ ವಿಶೇಷವಾಗಿ ಉಳಿದ, ಸಂತೋಷ ಕೊಟ್ಟ, ಆದ್ದರಿಂದ ರಾಮ ಅಂತ ಒಳ್ಳೆ ಹೆಸರಿಟ್ಟರು. ಪಿತೃಲಿಂಗಮಪಾಗತಂ, ನಮ್ಮಪ್ಪನಂತೆ ಇರುತ್ತಾನೆ. ನಾನಂತೂ ಅಷ್ಟಮಿಯಲ್ಲಿ ಹುಟ್ಟಿದೆ, ಎಂಟನೆಯವನಾಗಿ ಹುಟ್ಟಿದೆ. ಸುಭದ್ರ ನನ್ನ ನಂತರ ಹುಟ್ಟಿದ್ದು. ನಂದು ತಾಯಿಯಂತೆ ನಾನು ಕಪ್ಪವ, ಅಷ್ಟೇ ಅಲ್ಲ ಕೃಷ್ಣಪಕ್ಷದಲ್ಲಿ ಹುಟ್ಟಿದೆ, ಆದ್ದರಿಂದ ನನ್ನ ಕೃಷ್ಣ ಅಂತ ಕರೆದರು. ವರ್ಣತೋ ನಾಮ ತಶ್ಚಾಪಿ ಕೃಷ್ಣಂ ಪ್ರಾಹೃಮನೀಷಿಣಃ, ನನ್ನ ಬಣ್ಣವೂ ಅಷ್ಟೇ, ನನ್ನ ಹೆಸರೂ ಅಷ್ಟೇ, ಅದ ಕೃಷ್ಣ ಅಂತ ನನ್ನ ಕರೀತಾರೆ. ಇನ್ನ ಹೇಳ್ತಾ ಇದ್ದಾರೆ, ಇನ್ನ ಬೇಕಾದ್ರೆ ಹೇಳ್ತೀನಿ, ನನ್ನಿಂದ ತಿಳ್ಕೊಳ್ಬಹುದು ಅಂತ ಹೇಳ್ತಾ ಪದ್ಮಾವತಿ ದೇವಿಗೆ ಒಳ್ಳೆ ಹೆಸರನ್ನ ಇಟ್ಟು ಕರೀತಾನೆ ದೇವರು. ಪಂಡಿತ ನಂದಿನಿ, ಪಂಡಿತರಿಗೆ ಸಂತೋಷ ಕೊಡತಕ್ಕಂಥವಳು ಅಂತಹ ಮಾತು ಪಂಡಿತ ನಂದಿನಿ. ನಂತರ ವಿಶೇಷವಾಗಿರತಕ್ಕಂಥ ನಿಮ್ಮ ಗೋತ್ರ ಕುಲ ಎಲ್ಲ ಹೇಳಿ, ಪದ್ಮಾವತಿ ದೇವಿ ಹೇಳತಾ ಇದ್ದಾಳೆ, ನಾನು ಆಕಾಶರಾಜನ ಮಗಳಯ್ಯ. ಹೇ ಕಿರಾತರಾಜ, ನಾನು, ನನ್ನ ಹೆಸರು ಪದ್ಮಾವತಿ, ನಮ್ಮದು ಶೀತಕರಸ್ಯ ಕುಲಂ. ಹೇ ಕೃಷ್ಣ, ನನ್ನದು ಕೂಡ ಆ ಚಂದ್ರಕುಲವೇ, ಗೋತ್ರ ಅತ್ರಿ ಗೋತ್ರ ನೀ ಹೊರಡು. ಆವಾಗ ಶ್ರೀನಿವಾಸ ಹೇಳ್ತಾನೆ, ಯಾಕೆ ನಿಷ್ಠೂರವಾಗಿ ಮಾತಾಡ್ತೀರಿ, ಸ್ವಲ್ಪ ಮೆಲ್ಲಕ್ಕೆ ಮಾತಾಡಬಾರ್ದೆ. ಲೋಕದಲ್ಲಿ ಎಲ್ಲರೂ ಅನ್ನವನ್ನು ಬೇಡುತ್ತಾರೆ, ಅನ್ನ ಕೊಟ್ಟವ ಪುಣ್ಯವಂತನಾಗ್ತಾನೆ, ಬೇಡ ನೀರಾದರೂ ಕೊಡಬೇಕು. ಇಲ್ಲ ಅದಿಶನ್ ಮೃದುಭಾಷಿ ನದು ನಿಷ್ಠುರ ಭಾಷಣ, ನೀರು ಕೊಡ್ಲಿಕ್ಕಾಗಿಲ್ಲ, ಮೃದುವಾಗಿ ಮಾತಾಡಿ ಆದರೂ ಕಳಿಸ್ಬೇಕು, ಬರೀ ಕಠಿಣವಾಗಿ ಮಾತಾಡಿದರೆ ಅದು ಸರಿಯಲ್ಲ ಅಂತ ಶ್ರೀನಿವಾಸ ಹೇಳ್ತಾ ಇದ್ದಾರೆ. ಆದ್ದರಿಂದ ನಾನು ನಿನ್ನನ್ನೇ ಬಯಸಿ ಬಂದಿದ್ದೇನೆ, ಆದ ಕಾರಣ ನಿನ್ನನ್ನೇ ನೀನು ದಾನವನ್ನಾಗಿ ಕೊಡು. ಅವಾಗ ಪದ್ಮಾವತಿ ಹೇಳ್ತಾ ಇದ್ದಾಳೆ, ಅವಾಚ್ಯಂಬದಸೆ ಮೂಢ ಜೀವನೇಚ್ಛಾ ನ ವಿದ್ಯತೆ, ಆಕಾಶ ರಾಜಸ್ತ್ವಾಂ ದೃಷ್ಟ ಹನಿಷ್ಯತಿ ನ ಸಂಶಯ. ಮಾತಾಡಬಾರ್ದಲ್ಲ ಮಾತಾಡ್ತಾ ಇದೆಯಾ ಮೂಢ, ನಿನಗೆ ಬದುಕಬೇಕಂತ ಇಚ್ಛೆ ಇಲ್ವೇನೋ, ಆಕಾಶರಾಜನನ್ನು ನೋಡಿದರೆ ಕೊಂದೇ ಬಿಡ್ತಾನೆ, ಅದರಿಂದ ರಾಜ ಎಷ್ಟರವರೆಗೆ ಬರಲಿಲ್ಲ ಅಷ್ಟರೊಳಗೆ ನೀನು ಹೊರಟು ಹೋಗು. ದೇವರ ಕುರಿತು ಇಂಥ ಮಾತುಗಳು ಮಾತಾಡಬಹುದೇ? ಅಲ್ಲ ದೇವರೊಂದು ಗೊತ್ತಿಲ್ಲ, ಗೊತ್ತು ತಾಯಿ ಹತ್ರ ಹೇಳ್ತಾಳೆ, ಶ್ರೀಹರಿಯೇ ಬಂದಿದ್ದ. ಮತ್ತಂತಹ ಕಾಲಕ್ಕೆ ದೇವರಿಗೆ ಅವಾಚ್ಯಂಬದಸೆ ಮೂಢ ಅಂತ ಜೀವನೇಚ್ಛಾನ ವಿದ್ಯತೆ ಏನು ಶಬ್ದಗಳು ಹೇಳ್ತಾರೆ. ಅವಾಚ್ಯಂ ಅಂದ್ರೆ ಭಗವಂತ, ಭಗವಂತನಿಂದ ವಾಚ್ಯವಾದ್ದು ಅಂದ್ರೆ ಭಗವನ್ ಭಗವತ್ ಶಬ್ದದಿಂದ ವಾಚ್ಯವಾದ್ದು ಯಾವುದು ಅಂದ್ರೆ ಭಗವತ್ ತತ್ವ. ಅದಕ್ಕೆ ಹೇಳ್ತಾ ಇದ್ದಾರೆ, ನಿನ್ನ ಕುರಿತೇ ನೀನು ಹೇಳ್ತಾ ಇದ್ದೆ, ನಿನ್ನ ತತ್ವವನ್ನ ಕುರಿತೇ ಹೇಳ್ತಾ ಇದ್ದೀಯ, ಅಥವಾ ವೇದದ ಮಾತುಗಳನ್ನೇ ಹೇಳ್ತಾ ಇದ್ದೀಯ, ಮೂಢ ಅಂದ್ರು. ಅದಕ್ಕೆ ಹೇಳ್ತಾರೆ, ಸತ್ವ ರಜಸ್ಸು ತಮಸ್ಸು ಅಂತ ಮೂರು ಗುಣಗಳು. ಆ ಮೂರು ಗುಣಗಳಿಗೆ ಲಕ್ಷಣಗಳಿವೆ. ಸತ್ವಗುಣದ ಲಕ್ಷಣಗಳು ಬೇರೆ, ರಜೋಗುಣದ ಲಕ್ಷಣಗಳು ಬೇರೆ, ತಮೋಗುಣದ ಲಕ್ಷಣಗಳು ಬೇರೆ. ತಮೋಗುಣದ ಲಕ್ಷಣ ಮೌಢ್ಯ, ಮೂಢವಾಗಿರು. ಅಂಥ ತಮೋಗುಣದ ಲಕ್ಷಣವನ್ನ ಹೊರಗೆ ಹಾಕ್ತಾನಾದ್ದರಿಂದ ದೇವರಿಗೆ ಮೂಢ ಅಂತ ಹೆಸರು. ಅವನು ಮೂಢ ಅಂತಲ್ಲ, ಮೂಢರೊಳಗಿದ್ದು ಮೌಢ್ಯವನ್ನ ಕೊಡ್ತಾನಾದ್ದರಿಂದ ಅವರನ್ನ ಮೂಢ ಅಂತ ಕರೀತಾರೆ. ಅಷ್ಟೇ ಅಲ್ಲ, ಜೀವನ ಇಚ್ಛಾ ನಾವಿದ್ದೇವೆ, ಬದುಕಬೇಕಂತ ಆಸೆ ಇಲ್ವಾ? ಸಾವೇ ಇಲ್ಲ ಅವನಿಗೆ, ಆದ್ದರಿಂದ ಬದುಕಬೇಕು ಅಂತ ಆಸೆಯಲ್ಲಿ ಬರುತ್ತೆ. ಇಷ್ಟೆಲ್ಲ ಹೇಳಿದ ಮೇಲೆ ಶ್ರೀನಿವಾಸ ಹೇಳಿದ, ಅಯ್ಯ ನಿನ್ನ ಕೊಂದು ಬಿಡ್ತಾನೆ ಅಂತ ಹೇಳ್ತಿದ್ಯಾ, ಸಾವು ನನಗೆ ಅಡ್ಡಿ ಇಲ್ಲ. ಇದಕ್ಕೆ ಹೇಳ್ತಾ ಇದ್ದಾರೆ, ಕಾರ್ಯಾಂತೆ ಮರಣಂ ಸೌಖ್ಯಂ. ಇಲ್ಲಿ ಚೆನ್ನಾಗಿ ಹೇಳ್ತಾ ಇದ್ದಾನೆ, ಕಾರ್ಯ ಮುಗಿದ ಮೇಲೆ ಮರಣ ಅಂಬುದು ತುಂಬಾ ಸುಖ ಕೊಡುತ್ತೆ, ಕಾರ್ಯ ಹಾನವು ಮುದಕ್ಕುತಃ ಹೇಳ್ತಾರೆ. ಕಾರ್ಯವೇ ಕೆಟ್ಟೋದ್ರೆ ಬೇರೆ ಸಾವು ಯಾಕೆ? ಅಷ್ಟೇ ಅಲ್ಲ, ಆ ರಾಜನು ಕೂಡ ನನ್ನನ್ನು ಹೇಗೆ ಕೊಲ್ತಾನೆ ಅಧರ್ಮಿಷ್ಠನಾಗಿ? ಇಲ್ಲಿ ಅಧರ್ಮ ಯಾವುದಿದೆ ಅಂದರೆ ನೀನು ಕನ್ಯಾ ನಾನು ವರ, ಇಲ್ಲಿ ಅನ್ಯಾಯ ಯಾವುದು? ಕ್ಷತ್ರಿಯರಿಬ್ಬರು. ಆವಾಗ ಪದ್ಮಾವತಿ ಹೇಳ್ತಾ ಇದ್ದಾರೆ, ನೀ ಹುಡುಕ್ತನ ಇದೆ ಗೊತ್ತಾಗ್ತಾ ಇಲ್ಲ, ಆಕಾಶರಾಜನನ್ನು ನೋಡಿ ನಿನಗೆ ಕುತ್ತಿಗೆಗೆ ಸಂಕೋಲೆ ಹಾಕ್ಬಿಡ್ತಾನಯ್ಯ, ಆದ್ದರಿಂದ ನಿನ್ನ ಕೈಗೆ ಬಂಧನ ಹಾಕ್ಬಿಡ್ತಾನೆ, ಹೊರಟು ಹೋಗು. ಆವಾಗ ಶ್ರೀನಿವಾಸರು ಹೇಳ್ತಾರೆ, ಏನು ಬೇಕಾದ್ರೆ ಆಗ, ನಿನ್ನ ಮದುವೆ ಆಗಿ ಆಗ್ತೇನೆ, ಆಕಾಶರಾಜರನ್ನು ಹೇಗೆ ಕೊಲ್ತಾನೆ ನೋಡ್ತೇನೆ. ಆವಾಗ ಪದ್ಮಾವತಿ ದೇವ್ ಹೇಳ್ತಾ ಇದ್ದಾಳೆ, ಗೌರವಂ ಯನ್ನಿಷಾದೇಂದ್ರ ನೃಪಸ್ಯಾಸ್ಯ ಹರೇರ್ ಯಥಾ ವರದಸ್ಯಾಥ ರಂಗಸ್ಯ ವೇಂಕಟಾಚಲವಾಸಿನಃ. ನೋಡಯ್ಯ ನೀನು ಮುಂದಕ್ಕೆ ಬರಬೇಡ, ನಿಮಗೆ ಆಣೆ ಆಣೆಯನ್ನು ಹೇಳ್ತಾ ಇದ್ದ ಆಣೆ, ಅದಕ್ಕೆ ಬೆಲೆ ಕೊಡೋರಿಗೆ ಆಣೆ. ನೋಡು ನಿನಗೆ ರಾಜನ ಮೇಲೆ ಆಣೆ, ಶ್ರೀಹರಿಯ ಮೇಲೆ ಆಣೆ, ವರದ ರಂಗ ವೆಂಕಟಾಚಲ ವಾಸಿಯಾದವನ ಮೇಲೆ ಆಣೆ, ಅವನೇ ವೆಂಕಟಾಚಲ ವಾಸಿ. ಅದನ್ನು ನೀನು ರಕ್ಷಣೆ ಮಾಡಿಕೊಂಡು ನಿನ್ನ ಮನೆಗೆ ಹೋಗಿಬಿಡು. ಇಷ್ಟೂ ಹೇಳಿದ ಕೂಡಲು ಭಗವಂತ ಅದನ್ನು ನಿರಾಕರಣೆ ಮಾಡಿ ತಾನು ಮುಂದಕ್ಕೆ ಬರ್ತಾ ಇದ್ದಾನೆ. ಆವಾಗ ಹಯಮಗ್ರೇ ಕೃತಂ ವೀಕ್ಷ್ಯ ಸಾಬಾಲ ವಾಕ್ಯಮಬ್ರವೀತ್. ಆ ಕುದುರೆನ ಮತ್ತು ಮುಂದಕ್ಕೆ ಮುಂದಕ್ಕೆ ಕರ್ಕೊಂಡು ಬರ್ತಾ ಇದ್ರೆ ನೋಡಿ ಆಕೆ ಮಾತಾಡ್ತಾ ಇದ್ದಾಳೆ ಅಂತ. ತಕ್ವಾತ ಪಿತರೌ ಬಂಧೂನ್ ಭ್ರಾತೃಮುಖ್ಯಾನ್ ವನೇಚರ ಅನಾಥೋ ಮ್ರಿಯಸೆ ವ್ಯರ್ಥಂ ಕಿಮರ್ಥಂ ಕಾಕಭೋಜನಂ. ತಂದೆ ತಾಯಿಗಳು ಬಂಧುಗಳು ಅಣ್ಣ ತಮ್ಮಂದರು ಎಲ್ಲರನ್ನ ಬಿಟ್ಟು ವಿಶೇಷವಾಗಿ ಯಾಕೆ ಸತ್ತು ಹೋಗ್ತೀಯ, ಕಾಗೆಗಳು ತಿಂದು ಬಿಡುತ್ತೆ ನಿಮ್ಮ ಶರೀರವನ್ನು ಅಂತ ಹೇಳಿದಾಗ ಶ್ರೀನಿವಾಸ ಹೇಳಿದ, ಹಣೆಯಲ್ಲಿ ಏನು ಬರೆದಿದ್ರೆ ಆಗುತ್ತೆ, ಏನಾದರೂ ಸರಿ ನಿನ್ನನ್ನು ನಾನು ಪಡೆಯುತ್ತೇನೆ ಅಂತ ಮುಂದೆ ಬಂದಾಗ ಇತ್ಯುಕ್ತ ಆ ಕೋಪತಾಮ್ರಾಕ್ಷಿ ಸಖಿ ವಿ ಪರಿವಾರಿತ ತರ್ಜಯಂತಿ ಜಗದ್ಯೋನಿಂ ಶಿಲಾಪಾಣಿ ಸಮಾಗಮತ್. ತುಂಬಾ ಕೆಂಗಣ್ಣಿನಿಂದ ಆಕೆ ತನ್ನ ಸಖಿಯರಿಂದ ಕೂಡಿಕೊಂಡು ದೇವರನ್ನ ತರ್ಜಯಂತಿ, ತರ್ಜನಿ ಮುದ್ರಾ ಅಂತ ಅಂದರೆ ಈ ತೋರು ಬೆರಳಿಂದ ಬರಬೇಡ ಅಂತ ಹೇಳ್ತಾ ಕಲ್ಲನ್ನು ಹಿಡ್ಕೊಂಡು ಮುಂದಕ್ಕೆ ಬರ್ತಾ ಇದ್ದಾಳೆ. ತಾಡಯ ಮಾಸ ಗೋವಿಂದಂ ಶಿಲಾಭಿ ಶೀಘ್ರ ಗತ್ವರೈ. ಆ ಶ್ರೀನಿವಾಸನನ್ನ ಹಾಕಿ ಕಲ್ಲುಗಳಿಂದ ವೇಗವಾಗಿ ಬರುವಂತಹ ಕಲ್ಲುಗಳಿಂದ ಹೊಡಿತಾ ಇದ್ದಾಳೆ. ಆ ಹೊಡೆದ ಕಾಲಕ್ಕೆ ತಾಡ್ಯಮಾನ ಶಿಲಾವರ್ಷೈ ನ್ಯಪದತ್ಥಯ ಹಯರಾಟ್ ಸ್ವಯಂ ತಕ್ತಾಸುಂ ಸ್ವಹಯಂ ದೃಷ್ಟ್ವಾ ಮುಕ್ತ ಕೇಶೋ ಮುಹುರಂ ಮುಹು. ಆ ಒಂದು ಕಲ್ಲುಗಳ ಪೆಟ್ಟು ಬಿತ್ತು ಶ್ರೀನಿವಾಸನಿಗೂ ಅಲ್ಲದೆ ಕುದುರೆಗೂ ಬಿತ್ತು. ಅವಾಗ ಕುದುರೆ ತಾನು ಬಿದ್ದು ಪ್ರಾಣವನ್ನೇ ಬಿಡ್ತಾ ಇದೆ. ಅದಕ್ಕೆ ಹೇಳ್ತಾರೆ, ಅಮ್ಮ ನಿನ್ನ ಕೈಯಿಂದ ನಾನು ಪೆಟ್ಟು ತಿಂದ್ರೆ ನಾನು ಇರ್ತೇನ, ಅಲ್ಲಿ ಲಕ್ಷ್ಮೀದೇವಿ ಸನ್ನಿಧಾನವಿದೆ. ಅವಾಗ ಶ್ರೀನಿವಾಸ ನೋಡಿದ, ಕುದುರೆ ತನ್ನೆದುರಿಗೇನೆ ವಿಶೇಷವಾಗಿ ಅಯ್ಯೋ ವೈ ಸಂಕಟಂ ಪ್ರಾಪ್ತೋ ಮಮಾತ್ರ ಕೃತ ಸನ್ನಿಧೇ, ನಾನಿದ್ದಾಗಲೇ ನನ್ನೆದುರಿಗೇನೆ ನನ್ನ ಕುದುರೆ ಸತ್ತೋಗಿದೆ ಅಂತ ವಿಶೇಷವಾಗಿ ತನ್ನ ಕೂದಲಲ್ಲಿ ಬಿಚ್ಚಿ ಹೋಗಿದೆ, ದಿಕ್ಕು ದಿಕ್ಕು ನೋಡ್ತಾ ಇದ್ದಾನೆ, ಭ್ರಾಂತಿ ಬಂದವನಂತೆ. ನಂತರ ಶ್ರೀನಿವಾಸ ಉತ್ತರ ದಿಕ್ಕಿಗೆ ನಡ್ಕೊಂಡೇ ಹೊರಟು ಹೋಗ್ತಾ ಇದ್ದಾನೆ. ಆರೂಢ ಗಣ ಸೋಪಾನ ಗಣೋ ಗಿರಿಯರ್ ವಿಭುರ್ ವಿಡಂಬ ಎಲ್ಲೋಕ ಮಾಪಶಯ್ಯಾಂ ಪ್ರಾಪ್ಯಾಧಿಮಾನಂದ ಯುತೋಪಿ ಮಾಧವೋ ಯಥಾ ಯುಗಾಂತೆ ವಟಪತ್ರ ಶಾಯಿ. ತನ್ನ ಆ ಬೆಟ್ಟದ ಎಲ್ಲ ಪಾವಟಿಗಳನ್ನು ಏರಿ ಬಂದು ವಿಶೇಷವಾಗಿ ಹುತ್ತಿನಲ್ಲಿ ತನ್ನ ಶಯ್ಯೆಯನ್ನು ಏರಿ ಮಲಗ್ತಾ ಇದ್ದಾನೆ. ಅಲ್ರಿ, ಹುತ್ತು ಅಂದರೆ ಚಿಕ್ಕದಿರುತ್ತಲ್ಲ, ಅದರಲ್ಲಿ ಮನುಷ್ಯರು ತೋರೋದೇ ಕಷ್ಟ, ಅದರಲ್ಲಿ ಹಾಸಿಗೆ ಅದು ಮಡಗೋದು ಅಂದರೆ ಎಂಥ ದೊಡ್ಡ ಹುತ್ತದು. ನೀವು ಶ್ರೀನಿವಾಸನ ದರ್ಶನಕ್ಕೆ ಹೋದಾಗ ಮೊದಲು ಒಂದು ದೊಡ್ಡ ಬಲಿಪೀಠದಂತೆ ಕಾಣುತ್ತೆ ಗರುಡಗಂಬದ ಮುಂಭಾಗದಲ್ಲಿ, ಅದೇ ವಿಶೇಷವಾಗಿರತಕ್ಕಂಥ ಹುತ್ತು. ಅಲ್ಲಿ ಒಳಗಿಂದ ತೂರಿದರೆ ಶ್ರೀನಿವಾಸನ ಗರ್ಭಗುಡಿಗೆ ಹೋಗ್ತೀವಿ, ದೊಡ್ಡ ದೊಡ್ಡದು ಅದೆಲ್ಲ ಪ್ರಾಂತವೆಲ್ಲ ಹುತ್ತೆ. ಅದು ಅದೇನು ಈ ಒಳಗಿರತಕ್ಕಂತಹ ಪ್ರಾಕಾರವೆಲ್ಲ ಏನಿದೆ, ಶ್ರೀನಿವಾಸನ ಪ್ರಾಕಾರ, ಶ್ರೀನಿವಾಸನ ಗುಡಿ ಎಲ್ಲ, ಅದು ಒಳಗೆಲ್ಲ ಹುತ್ತೆ. ಅದು ಆ ಹುತ್ತಿಗೆ ಹೋಗುವ ಮಾರ್ಗವೇ ಅದು. ಅದರಿಂದ ಅಂದರೆ ಈ ಹುತ್ತು ಗುಹಾ ಅಂದರೆ ಎಷ್ಟಿರುತ್ತೆ ಎಂಬುದ ನಮಗೆ ಅಂದಾಜು ಇಲ್ಲ. ಆದ್ದರಿಂದ ನಾವು ಹುತ್ತು ಒಂದು ಚಿಕ್ಕದು ಒಂದು ತೋಡ್ತೀವಿ. ಜಾಂಬವಂತನ ಗುಹಾ ಅಂತ ದ್ವಾರಕೆಯಿಂದ ಸೋಮನಾಥಿಗೆ ಹೋಗುವಾಗ ನಮಗೆ ಕಾಣುತ್ತೆ. ಅಲ್ಲಿ ಜಾಂಬವಂತ ಗುಹಾ ನೀವು ನೋಡಿದರೆ ಮೇಲ್ನೋಟಕ್ಕೆ ಒಂದು ನಾಲ್ಕು ಅಂದರೆ ಎರಡು ಎರಡೂವರೆ ಅಡಿ ಅಥವಾ 3 ಅಡಿ ಇರತಕ್ಕಂಥ ಚೌಕದ ಕಲ್ಲು ತೆಗೆದು ಬಿಟ್ರೆ ಎಷ್ಟಿರುತ್ತೋ ಅಷ್ಟೇ ತೂತು ಮೇಲೆ ಇರುತ್ತೆ ಭೂಮಿ ಮೇಲೆ. ಅದರ ಒಳಗೆ ಇಳ್ಕೊಂಡು ಹೋಗಬೇಕು, ಒಬ್ಬರೇ ಇಳಿದು ಹೋಗಬೇಕು. ಒಳಗೆ ಹೋದರೆ ಎಷ್ಟು ದೊಡ್ಡದು ಅಂದರೆ 100 ಜನ ಕೂತ್ಕೋಬಹುದು ಅಲ್ಲಿ ಊಟಕ್ಕೆ, ಅಷ್ಟು ದೊಡ್ಡದು. ಮೇಲ್ನೋಟಕ್ಕೆ ಚಿಕ್ಕದೇ ತೂತು. ಅದಕ್ಕೆ ಹೇಳ್ತಾ ಇದ್ದಾರೆ ಭಗವಂತ ಹೇಗೆ ಪ್ರಳಯ ಕಾಲದಲ್ಲಿ ವಟಪತ್ರಶಾಗಿಯಾಗಿ ಮಲಗ್ತಾನೋ ಅದೇ ಥರ ಸ್ವಾಮಿ ಮಲಗ್ತಾ ಇದ್ದಾನೆ ಇಲ್ಲಿಗೆ. ಇತಿ ಶ್ರೀ ಭವಿಷ್ಯೋತ್ತ ಪುರಾಣೆ ವೈಕುಂಠಗಿರಿ ಮಹಾತ್ಮ್ಯೆ ಪದ್ಮಾವತಿ ಶ್ರೀನಿವಾಸಯೋ ಪರಸ್ಪರ ಸಂವಾದಾದಿ ವರ್ಣನಂ ನಾಮ ಸಪ್ತಮೋಧ್ಯಾಯ. ಪದ್ಮಾವತಿ ಶ್ರೀನಿವಾಸರ ಪರಸ್ಪರ ಸಂವಾದ ಎಂಬ 7ನೇ ಅಧ್ಯಾಯವನ್ನು ಪೂರ್ಣಗೊಳಿಸಿ 8ನೆಯ ಅಧ್ಯಾಯಕ್ಕೆ ಬರ್ತಾ ಇದ್ದಾರೆ. ಶ್ರೀನಿವಾಸ ಮಲಗ್ತಾ ಇದ್ದಾನೆ. ಶಯನಂ ಪ್ರಾಪ ಪರ್ಯಂಕೆ ಶ್ರೀನಿವಾಸೋ ವೃಷಾಕಪಿ ತದಾ ಗದಾ ಚ ಸಾದೇವಿ ದೇವ ಸೇವಾರ್ಥಂ ಬಕುಲ ಶುಭ. ಶ್ರೀನಿವಾಸ ತಾನು ವಿಶೇಷವಾಗಿ ಮಲಗ್ತಾ ಇದ್ದಾನೆ. ಅವಾಗೆ ಆತನ ಸೇವೆಗಾಗಿ ಬಕುಲಾದೇವಿ ಬರ್ತಾ ಇದ್ದಾಳೆ. 6 ರೀತಿಯಾದ ಷಡ್ವಿಧಾನ್ನಂ ಸಮಾದಾಯ ಸುಪಾಪು ಪರಸಾನ್ವಿತಂ, ಒಳ್ಳೆ ವಿಶೇಷವಾಗಿರತಕ್ಕಂಥ ತೋವೆ ಕಜ್ಜಾಯ ಸಾರು ಮೊದಲಾದಂಥ ಎಲ್ಲ ಪದಾರ್ಥಗಳಿಂದ 6 ರೀತಿಯಾದ ಅನ್ನಗಳಿಂದ ಕೂಡಿರತಕ್ಕಂಥ ನೈವೇದ್ಯವನ್ನು ಭಗವಂತನಿಗೆ ತಗೊಂಡು ಭಕ್ತಿಯಿಂದ ತಂದಿದ್ದಾಳೆ. ಶ್ರೀನಿವಾಸನ ನೋಡ್ತಾ ಇದ್ದಾಳೆ. ಬೆಳಗ್ಗಿನ ಹೊತ್ತು ಮಲಗಿದ್ದಾನೆ. ಅಷ್ಟೇ ಅಲ್ಲ, ಮಲಗಿದವನು ದೀರ್ಘವಾದ ಶ್ವಾಸವನ್ನು ಬಿಡ್ತಾ ಇದ್ದಾನೆ, ಕಣ್ಣಲ್ಲಿ ನೀರು ಹಾಕ್ತಾ ಇದ್ದಾನೆ, ಮಾತಾಡ್ತಾ ಇಲ್ಲ. ಇಂಥವರನ್ನು ನೋಡಿ ಬಕುಲಾದೇವಿ ಮಾತಾಡ್ತಾ ಇದ್ದಾಳೆ. ಉತ್ತಿಷ್ಟೋತ್ತಿಷ್ಟ ಗೋವಿಂದ ಕಿಂ ಶೇಷೇ ಪುರುಷೋತ್ತಮ ನ ಕದಾಚಿತ್ ದಿವಾಸ್ವಾಪೋ ನ ಕೃತಂ ರೋದನಂ ಹರೇ ಹೇಳ್ತಾ ಇದ್ದಾಳೆ. ಹೇ ದೇವ, ಎಳಯ್ಯ, ಎಂದು ನೀನು ಹಗಲು ಮಲಗಿದವನಲ್ಲ, ಅತ್ತವನೂ ಅಲ್ಲ ನೀನು. ಕಿಮರ್ಥಂ ದುಃಖಮೇತತ್ತೆ, ನಿನ್ ದುಃಖ ಯಾಕಯ್ಯ? ಆರ್ತನಂತೆ ಕಾಣಿಸ್ತಾ ಇದ್ದಿ, ನಿನ್ನ ಮನಸ್ಸಲ್ಲಿ ಏನಿದೆ ಅದು ಹೇಳು. ಒಳ್ಳೆ ಪ್ರಮಾಣ ಮಾಡಿದ್ದೀನಯ್ಯ, ಉಳ್ಳಿಗ್ ಬಾ. ದೇವ್ರೇ ಮಾತಾಡಿಲ್ಲ. ಅವಾಗ ಪುನಃ ಹೇಳ್ತಾ ಇದ್ದಾಳೆ, ಏನ್ ನೋಡಿದ್ಯಪ್ಪ ಆ ಕಾಡಲ್ಲಿ ಕೃಷ್ಣ, ಯಾಕೆ ಈ ದುಃಖ ಬಂತು, ಇಂಥ ಬರ ದುಃಖ ಬಿಡ್ತಾ ಇದ್ದಿ. ಅವಾಗ ಇಟ್ಟು ದುಃಖ ಬರ್ತಾ ಇದೆ ಅಂದರೆ ಹೇಳ್ತಾ ಇದ್ದಾಳೆ ತನ್ನ ಜ್ಞಾನ ತೋರ್ತಾ ಇದ್ದಾಳೆ ದೇವರ ಬಗ್ಗೆ. ಆರ್ತಿ ಹೀನೋಪಿ ದೇವತ್ವಂ ಆರ್ತವತ್ ದೃಶ್ಯಸೇ ಕುತಃ, ನಿನಗೆ ಆರ್ತಿಯೇ ಇಲ್ಲ, ದುಃಖವೇ ಇಲ್ಲ, ದುಃಖ ಪಟ್ಟವನಂತೆ ಯಾಕೆ ಕಾಣಿಸ್ತಾ ಇದೆಯಾ ಅಂದ್ರೆ ನಿನ್ನ ತಲೆಯಲ್ಲಿ ಏನೋ ಇದೆ ಮನಸ್ಸಿನಲ್ಲಿ, ಆದ್ದರಿಂದ ನನ್ನ ಮೇಲೆ ಆಣೆ ಹೇಳು. ಬಲರಾಮನ ಮೇಲೆ ಆಣೆ, ದೇವಕಿ ವಸುದೇವರ ಮೇಲೆ ಆಣೆ. ಅಯ್ಯ ನೀನು ಊಟ ಮಾಡದಿದ್ರೆ, ಹೇ ಸ್ವಾಮಿ ಭೂತಭಾವನ ಎಲ್ಲರಿಗೂ ಊಟ ಮಾಡಿಸುವ ನೀನು, ನೀನು ಊಟ ಮಾಡದಿದ್ರೆ ದುಃಖಂ ಭವತಿತ್ತು ಆಮ್ ದೃಷ್ಟವ, ತುಂಬಾ ದುಃಖ ಆಗುತ್ತೆ ಅಯ್ಯ ನಿನ್ ನೋಡಿ. ಅಷ್ಟೇ ಅಲ್ಲ, ಸರ್ವಲೋಕ ಆರ್ತಿ ಸಂಹರ್ತ ಪುಣ್ಯಮೂರ್ತೆ ನಮೋಸ್ತುತೆ. ಹೇ ಪುಣ್ಯಮೂರ್ತೆ, ಎಲ್ಲರ ದುಃಖವನ್ನು ಪರಿಹಾರ ಮಾಡ್ತೀಯೋ ನೀನು, ಅಂತ ನಿನ್ ನಮಸ್ಕಾರವಯ್ಯ. ಅಥವಾ ಯಾರಾದರೂ ಹುಡುಗಿಯನ್ನು ನೋಡಿದೀಯಾ? ಒಂದು ವೇಳೆ ಗಂಧರ್ವರು ಅಥವಾ ವಿಶೇಷವಾಗಿರತಕ್ಕಂಥ ಯಾರು ಯಾರನ್ನು ನೋಡಿದ್ದಿ? ಯಾವ ಹುಡುಗಿಯನ್ನು ನೋಡಿ ನಿನ್ನ ಮನಸ್ಸು ಈ ಥರ ಚಿತ್ತ ವೈಕಲ್ಯ ಬಂದಿದೆ ಅಂತ ಹೇಳಿ ಪುನಃ ಅಲ್ಲೇ ಹೇಳ್ತಾ ಇದ್ದಾಳೆ. ಕಾಚ ಪುಣ್ಯವತಿ ಬಾರ ಬಾಲಂ ಭಕ್ತವಶಂ ಹರಿಂ ಮೋಹಯಾಮಾಸ ಕಾಮಾರ್ಥ ನ ಜಾನಾಮಿ ಜಗದ್ಗುರು. ಅಯ್ಯ ಭಕ್ತವಶನಾಗಿರತಕ್ಕಂಥ ನಿನ್ನ ಮೋಹಗೊಳಿಸ್ತಕ್ಕಂಥ ಹುಡುಗಿ ಯಾರೋ ನನಗೆ ಗೊತ್ತಿಲ್ಲ. ಯಾಕೆ ಅಂದರೆ ಲಕ್ಷ್ಮೀದೇವಿಗೆ ಆಗಿಲ್ಲ ನಿನಗೆ ಮೋಹ ಕೊಡಲಿಕ್ಕೆ, ಇನ್ನು ಮತ್ತೆ ನೀನು ನನ್ನ ಮೋಹಗೊಳಿಸಿದವಳು ಯಾರು? ಅಯ್ಯ ನೀನು ಹೇಳು, ನೀನು ಹೇಳಿದರೆ ನಿನ್ನ ಕಾರ್ಯ ಕ್ಷಣ ಮಾತ್ರ ಆತ್ಕರೋಮ್ಯಹಂ, ಕ್ಷಣದಲ್ಲೇ ಮಾಡಿಬಿಡ್ತೇನಯ್ಯ. ಅಥವಾ ಯಾವುದಾದ್ರೂ ಮೃಗವನ್ನು ನೋಡಿ ಭಯವಂತೇನು, ಅಥವಾ ಕಳ್ಳರನ್ನು ನೋಡಿ ಕ್ರೂರರಾದ ಕಳ್ಳರನ್ನು ನೋಡಿ ಭಯಪಟ್ಟಿಯೇನು? ಪಿಶಾಚ ಭೂತ ಪ್ರೇತಗಳು ಯಾವುದನ್ನು ನೋಡಿ ಭಯಪಟ್ಟಿಯೋ ಮಹಾರಾಯ? ನಂತರ ಆದರೆ ಒಂದು ವೇಳೆ ಹಾಗೆ ನೀ ಭಯಪಟ್ಟದ್ದೇ ಆದರೆ, ನನಗೆ ಅಭ್ಯಾಸ ಇದೆ ಯಶೋದೆಯಾದಿಗಿದ್ದಾಗ ನಿನಗೇನಾಗುತ್ತೋ ಏನಾಗುತ್ತೋ ಏನಾಗುತ್ತೋ ಅಂತ ಮಂತ್ರ ಯಂತ್ರ ಮಾಡಿ ಮಾಡಿ ಅವಸ್ಥೆ ಪಟ್ಟೆ. ಈಗ ಅದೇ ಮಾಡ್ತೇನಪ್ಪ, ಮಂತ್ರಂ ವಾ ಯಂತ್ರ ಪೂಗಾನ್ ವಾ ಮೂಲಿಕಾನ್ ಔಷಧ ಅನ್ಯಪಿ ಕಾರಯಿತ್ವ ಯಥಾಶಾಸ್ತ್ರಂ ತತ್ಸರ್ವಂ ಶಮಯಾಮ್ಯಹಂ. ಮಂತ್ರವು ಯಂತ್ರಗಳ ವಿಶೇಷವಾದ ಗುಂಪು, ಮೂಲಿಕೆಗಳು, ಔಷಧಗಳು ಏನೋ ಒಂದು ಮಾಡಿಸಿ, ನಿನಗೆ ಏನು ಶಾಸ್ತ್ರ ಪ್ರಕಾರ ಮಾಡಿಸಿ ಆ ಎಲ್ಲ ಭಯವನ್ನು ನಾನು ಕಳೀತೀನಪ್ಪ ಅಂತ ಇಷ್ಟು ಹೇಳಿದರು ಶ್ರೀನಿವಾಸ. ಹರು ತುಷ್ಣೀಂಸಿತೆ, ಸ್ವಾಮಿ ಸುಮ್ಮನೆ ಇದ್ದಾಗ ಬಕುಲ ಮಾಲೀಕ ಆನೀತಂತತ್ರ ನಿಕ್ಷಿಪ್ಯ ತತ್ಸಮೀಪಮುಪಾಗತ. ದೇವರಿಗಾಗಿ ಅನ್ನವನ್ನು ತಂದಿದ್ದನ್ನು ಪಕ್ಕಕ್ಕಿಟ್ಟು ದೇವರ ಹತ್ರ ಬರ್ತಾ ಇದ್ದಾಳೆ. ಪಾದ ಸಂವಾಹನಂ ಕೃತ್ವ ಸಂತ್ವಯಾಮಾಸಕೃತ್, ದೇವರ ಪಾದವನ್ನ ಒತ್ತುತ್ತಾ ಇದ್ದಾಳೆ. ನಂತರ ದೇವರನ್ನ ತುಂಬಾ ರೀತಿಯಲ್ಲಿ ಸಂತೋಷಗೊಳಿಸ್ತಾ ಇದ್ದಾಳೆ, ಸಮಾಧಾನ ಮಾಡ್ತಾ ಇದ್ದಾಳೆ. ನಂತರ ವಿಶೇಷವಾಗಿ ದೇವರ ಮೈಯನ್ನೆಲ್ಲ ಸಂಪೂರ್ಣವಾಗಿ ಸ್ಪರ್ಶ ಮಾಡ್ತಾ ಇದ್ದಾಳೆ. ಅಪಾದ ಮೌಳಿ ಪರ್ಯಂತಂ ಕರಾಭ್ಯಾಂ ಪರಿಮೃದ್ಯತ. ಮಗು ಆಕೆ ಮಗುವೇ ಆಗಿದ್ದ ಕೃಷ್ಣ, ಅದಕ್ಕೆ ಆತನ ಎಲ್ಲ ಮೈಯೆಲ್ಲ ಸವರ್ತಾ ಇದ್ದಾಳೆ. ಇಷ್ಟೆಲ್ಲ ಹೇಳಿದರೂ ಕೂಡ ಶ್ರೀನಿವಾಸ ಮಾತಾಡಿಲ್ಲ. ಅವಾಗ ದುಃಖದಿಂದ ಹೇಳ್ತಾ ಇದ್ದಾಳೆ, ಪೃಥಕೃತ್ವ ಚನ್ನ ವಸ್ತ್ರಂ ಹಸ್ತೇನ ಪರಿಮೃದ್ಯತ. ಆ ದೇವರು ಹೊದ್ಕೊಂಡಿದ್ದಾರೆ ವಸ್ತ್ರ, ಆ ವಸ್ತ್ರವನ್ನ ಸೆಳೆದು ದೇವರನ್ನ ಮೈಯೆಲ್ಲ ನವರಿಸಿ, ದೇವ ದೇವ ಜಗನ್ನಾಥ ಪುರಾಣ ಪುರುಷೋತ್ತಮ ಮನೋಗತಂ ಕರಿಷ್ಯಾಮಿ ನಾತ್ರ ಕಾರ್ಯ ವಿಚಾರಣ. ಹೇ ದೇವ ದೇವ ಜಗನ್ನಾಥ ಪುರಾಣ ಪುರುಷೋತ್ತಮನ ನೀನು ನನಗೆ ಸಿಕ್ಕಿಯಪ್ಪ, ನಿನ್ನ ಮನಸ್ಸಲ್ಲಿ ಏನಿದೆ ಹೇಳು. ಒಟ್ಟಾರೆ ನೀನು ಇಷ್ಟು ಮಾಡೋದು ಯಾವುದಕ್ಕೆ ಅಂದರೆ ನನ್ನಿಂದ ಏನೋ ಬಯಸ್ತಾ ಇದ್ದೀಯ, ಅದಕ್ಕೆ ಹೀಗಿದ್ದೀಯ ಅಂತ ಗೊತ್ತಾಗ್ತಾ ಇದೆ. ನಾನು ಮಾಡ್ತೇನಯ್ಯ, ಅದರಲ್ಲಿ ಏನು ಸಂಶಯ ಪಡಬೇಡ. ಸತ್ಯಂ ವದ ಮನಸ್ತಂ ತೇ ಮಾ ರಜ್ಜಾ ಮಾ ಭಯಂ ಕೃತಾ. பூரையாம் அவிலம்பேனா யாவன் மே வர்த்ததே பலம். ಅಯ್ಯ ನಿನ್ನ ಮನಸ್ಸಲ್ಲಿ ಏನಿದೋ ಹೇಳಯ್ಯ, ಸತ್ಯವಾದ್ದನ್ನು ಹೇಳು, ಅದಕ್ಕೆ ನಾಚಿಕೆ ಪಡಬೇಡ, ಭಯವನ್ನು ಪಡಬೇಡ, ಬೇಗ ನಾನು ಮಾಡಿಬಿಡ್ತೇನಯ್ಯ ನೀ ಹೇಳಿದ್ದನ್ನು ಅಂತ ಹೇಳಿದಾಗ ನನ್ನ ಎಷ್ಟು ಬಲವಿದೆಯೋ ಅಷ್ಟಿದ ಮಾಡ್ತೇನಪ್ಪ, ನಾನು ವಯಸ್ಸಾಗಿದೆ ನನಗೆ. ಅವಾಗ ಶ್ರೀನಿವಾಸ ವಿಶೇಷವಾಗಿ ಬಿಸಿಯಾದ ಗಾಳಿ ದುಃಖದಿಂದ ಶ್ವಾಸವನ್ನು ಬಿಡ್ತಾ ತುಂಬ ದುಃಖದಿಂದ ಮೆಲ್ಲಗೆ ಹೇಳ್ತಾ ಇದ್ದಾನಂತೆ. ಶ್ರೀನಿವಾಸ ಹೇಳ್ತಾನೆ, ನಾಮೋಹಯನ್ ಮಾಂ ಗಾಂಧರ್ವಿ ನರಸಿಪುತ್ರಿ ನ ರಾಕ್ಷಸಿ ನ ಪಿಶಾಚಾ ಭೂತಗಣ ಪ್ರೇತಾವ ಮೇ ಭಯಾವಹ. ನನಗೆ ಯಾವ ಹೆಣ್ಣೂ ನನ್ನ ಗಾಂಧರ್ವ ಪುತ್ರಿ ಆಗಲಿ ಋಷಿಪುತ್ರಿ ಆಗಲಿ ರಾಕ್ಷಸಿ ಆಗಲಿ ನನ್ನನ್ನು ಮೋಹಗೊಳಿಸಲಿಲ್ಲ. ಪಿಶಾಚ ಭೂತಗಣಗಳು ಪ್ರೇತಗಳು ನನಗೆ ಭಯವಿಲ್ಲ. ಮೃಗಗಳು ಅರಣ್ಯ ಚೋರರು ಕ್ರೂರರಾದವರು ನನಗೆಂದು ಭಯ ಕೊಡಲ್ಲ. ಮನ್ನಾಮಸ್ಮರಣಾದೇತೆ ವಿದ್ರವಂತಿ ದಶೋದಶ, ನನ್ನ ನಾಮಸ್ಮರಣೆ ಮಾಡಿದರೆ ಇವೆಲ್ಲ ಓಡಿ ಹೋಗ್ತಾರೆ. ಅದರಿಂದ ತತಸ್ತೆಭ್ಯೋ ಭಯಂ ನೇಹ ಮೃತ್ಯು ಮೃತ್ಯೋರ್ ಮಮಾನಘೇ, ಅದರಿಂದ ಅವುಗಳಿಂದ ನನಗೆ ಭಯವಿಲ್ಲ. ಯಾಕೆ? ಮೃತ್ಯುವಿಗೆ ಮೃತ್ಯುವಿ ನಾನು. ಹಾಗಾದ್ರೆ ಇನ್ನೇನು? ಮಯಾ ದೃಷ್ಟ ವರ ಕನ್ಯಾ ನಾಮ್ನಾ ಪದ್ಮಾವತಿ ಶುಭಾ ತಾಂ ದೃಷ್ಟ್ವಾ ಮೇ ಮನೋಭ್ರಾಂತಂ ಕಾಮ ಮೋಹವಶಂ ಗತಂ. ಇಲ್ಲಿ ಹೇಳ್ತಾ ಇದ್ದಾರೆ, ನಾನು ವಿಶೇಷವಾಗಿರ್ತಕ್ಕಂಥ ಪದ್ಮಾವತಿ ಎಂಬ ಕನ್ಯೆಯನ್ನು ನೋಡಿದ್ದೆ. ಆಕೆ ನೋಡಿದ ಕೂಡಲೇ ನನ್ನ ಮನಸ್ಸೆಲ್ಲ ಭ್ರಾಂತವಾಗಿದೆ, ತಲೆಕೆಟ್ಟು ಹೋಗಿದೆ, ಮನಸ್ಸು ಕಾಮ ಮೋಹ ವಶವಾಗಿದೆ ಅಂತ ಹೇಳ್ತಾ ಇದ್ದೆ. ಸಾಮಾನ್ಯವಾಗಿ ಹೀಗೆ ಹೇಳ್ಕೊಂಡು ಹೋಗ್ತೀವಿ ನಾವು. ಅಯ್ಯಾ ಆಕೆ ನೋಡಿದ ಕೂಡಲೇ ನನ್ನ ತಲೆ ಕೆಟ್ಟು ಹೋಗಿದೆ, ನನಗೆ ತುಂಬ ಕಾಮ ಮೋಹ ಎಲ್ಲ ಬಂದ್ಬಿಟ್ಟಿದೆ ಅಂತ. ಇನ್ನ ಒಳ್ಳೆ ತುಂಬಾ ಚೆನ್ನಾಗಿದ್ದಾಳೆ ಹುಡುಗಿ, ಹೇಳ್ತಾ ಇದ್ದಾರೆ ಆಕೆಯ ಬಣ್ಣ ಎಲ್ಲವನ್ನು ಹೇಳ್ತಾ ಪದ್ಮಾವತಿ ಕುರಿತು ಹೇಳ್ತಾನೆ. ಸ್ವರೂಪಾಂ ಸುಂದರೀಂ ಸುಭ್ರೂಂ ನೀಲಾಲಕವಿರಾಜಿತಾಂ, ಒಳ್ಳೆ ರೂಪ, ಸುಂದರಿ, ಒಳ್ಳೆ ಹುಬ್ಬು, ನಂತರ ವಿಶೇಷವಾಗಿರತಕ್ಕಂಥ ನೀಲಿ ಬಣ್ಣದ ಕೂದಲಿದೆ. ಪೂರ್ಣೇಂದು ವದನಾಂ ಶ್ಯಾಮಾಂ, ಪೂರ್ಣ ಚಂದ್ರನಂತೆ ಮುಖ. ಅಷ್ಟೇ ಅಲ್ಲ, ನೀಲಿ ಬಣ್ಣದವಳು, ನೀಲಮಾಣಿಕ್ಯ ವಿಗ್ರಹಾಂ ರಮಾ ಸಮಾಮಿಮಾಂ ಕನ್ಯಾಂ, ರಮೆಗೆ ಸಮಳಾದವಳು. ಈ ಶಬ್ದಗಳನ್ನು ನೋಡಬೇಕಿಲ್ಲಿ. ರಮಾ ಸಮಾಂ ಅಂತ ಹೇಳಿದರೆ, ಒಂದು ವೇಳೆ ರಮೆಯೇ ಆಗಿದ್ದರೆ ರಮಾ ಸಮ ಅಂತ ಯಾಕೆ ಹೇಳ್ತಾರೆ ಅಂದರೆ, ರಮಾದೇವಿಯ ಸನ್ನಿಧಾನ ವಿಶೇಷವಾಗಿದೆ, ಅದರಿಂದ ರಮಾ ಸಮಾಂ ಅಂತ ಹೇಳ್ತಾ ಇದ್ದಾರೆ. ಕನ್ಯಾಂ ಘಟಯ ಶುವರ ಅನನೆ, ನನಗೆ ಬೇಗ ಆ ಹುಡುಗಿ ಸರಿ ಮದುವೆ ಮಾಡಿಸು ಅಂತ. ಇಲ್ಲಿ ನೋಡಿದರೆ ವಿಶೇಷವಾಗಿ ಅರಣ್ಯಕಾಚಾರರ ಶರಣಾಗತರಾಗಬೇಕು ಅಲ್ಲಿ ಹೇಳ್ತಾರೆ. ಷೋಡಶಿಯಲ್ಲಿ ಬರುತ್ತೆ ಅಂದ್ರೆ ಏನು? ನಾವು ಅನೇಕ ಪದಾರ್ಥಗಳನ್ನು ನೋಡತಾ ಇರ್ತೀವಿ, ಎಲ್ಲ ತಿನ್ನೋ ಕಾಲಕ್ಕೂ ನೋಡೋ ಕಾಲಕ್ಕೆಲ್ಲ ಮಾಡ್ತಾ ಇರ್ತೀವಿ. ಅವಾಗ ನಮ್ಮ ಮನಸ್ಸು ಒಂದರ ಮೇಲೆ ಹೋಗುತ್ತೆ, ಊಟದ ಕಾಲಕ್ಕೆ ಅದನ್ನ ಕೈ ಹಾಕಿ ಬಾಯಿಗಿಟ್ಟು ನಾವು ಸ್ವೀಕಾರ ಮಾಡ್ತೀವಿ. ಅಲ್ಲಿ ನಡೆಯುವ ವ್ಯವಹಾರವನ್ನು ಹೇಳ್ತಾರೆ. ನಮ್ಮ ಮನಸ್ಸಿನಲ್ಲಿ ನಮ್ಮಲ್ಲಿ ತತ್ವಾಭಿಮಾನಿ ದೇವತೆಗಳು, ದೇವರು, ಎಲ್ಲ ಭಗವದ್ ರೂಪಗಳು ಇರುತ್ತೆ. ಅದೇ ಭಗವದ್ ರೂಪಗಳೇ, ದೇವರ ದೇವತೆಗಳ ರೂಪಗಳೇ ಪದಾರ್ಥದಲ್ಲೂ ಇರುತ್ತೆ. ಇಲ್ಲೇನಾಗುತ್ತೆ ನೋಡಿ, ನಾವು ಇಬ್ಬರು ಕೂತಾಗ ಊಟಕ್ಕೆ ಒಬ್ಬರು ಒಂದು ಪದಾರ್ಥಕ್ಕೆ ಕೈ ಹಾಕಿದರೆ ಇನ್ನೊಬ್ರು ಇನ್ನೊಂದು ಪದಾರ್ಥಕ್ಕೆ ಕೈ ಹಾಕ್ತಾರೆ, ಇಷ್ಟದಿಂದ ಕೈ ಹಾಕ್ತಾರೆ. ಯಾಕೆ ಇಬ್ಬರು ಒಂದಕ್ಕೆ ಹಾಕಿಲ್ಲ? ಇಲ್ಲ ಇಲ್ಲ, ಅವರ ಮನಸ್ಸಲ್ಲಿ ಹೋಗಿದೆ ಅಂತ. ಅದು ಹೇಗೆ ಹೋಗುತ್ತೆ ಕೇಳ್ತಾರೆ? ಆ ಪದಾರ್ಥದಲ್ಲಿರುವ ಭಗವದ್ ರೂಪ, ದೇವತೆಗಳ ರೂಪಗಳು ಎಲ್ಲವೂ ಅಲ್ಲಿಂದ ಒಂದು ರೂಪದಿಂದ ಹೊರಟು ಬಂದು ಮನಸ್ಸಿನಲ್ಲಿರುವ ದೇವರ ದೇವತೆಗಳ ರೂಪಗಳ ಹತ್ತಿರ ಬಂದು ಅವರು ಸುತ್ತು ತಿರುಗಿದಾಗ ಇಲ್ಲಿರೋ ದೇವರ ದೇವತೆಗಳ ರೂಪಗಳು, ಆ ಬಂದಿರುವಂತಹ ದೇವರ ದೇವತೆಗಳ ರೂಪಗಳನ್ನ ಹೇಳ್ತಾರೆ. ತುಂಬಾ ಕಾಲದಿಂದ ಬಂದಿರತಕ್ಕಂಥ, ತುಂಬಾ ಕಾಲಕ್ಕೆ ನೋಡಿದ ಬಂಧುಗಳನ್ನು ನೋಡಿದರೆ ಹೇಗೆ ಆಲಿಂಗನ ಮಾಡಿಕೋಬೇಕು, ತಮ್ಮ ತಮ್ಮ ರೂಪಗಳನ್ನು ಆಲಿಂಗನ ಮಾಡಿಕೊಂಡು ನಂತರ ಸ್ವಲ್ಪ ಕಾಲ ಅಲ್ಲಿ ಇಟ್ಟುಕೊಂಡು ಅವರ ಜೊತೆಗೇನೆ ಈ ರೂಪಗಳು ಹೊರಡುತ್ತಂತೆ ಅಲ್ಲಿಗೆ. ಅದಕ್ಕೆ ಈ ನಮ್ಮ ಮನಸ್ಸೆಲ್ಲ ಪದಾರ್ಥದ ಕಡೆಗೆ ಹೋಗುತ್ತೆ. ದಿಸ್ ಇಸ್ ದಿ ಫಿನಾಮಿನನ್ ಅಂತ ಹೇಳ್ತಾರೆ. ಇದು ನಡೆಯುವಂತ ಕಾರ್ಯ. ಇದು ಪದಾರ್ಥದಲ್ಲಿರುವ ಅಂದರೆ ಮನಸ್ಸು ಪದಾರ್ಥದ ಕಡೆಗೆ ಹೋಗುವುದು, ಪದಾರ್ಥ ಇದ್ದ ಕಡೆಗೆ ಹೋಗುವುದು ಅಂತ ಒಂದು ಕ್ರಮ, ಅಥವಾ ಮನಸ್ಸಿನಲ್ಲಿ ಪದಾರ್ಥ ಬರೋದು ಅಂತ ಇನ್ನೊಂದು ಇದೆ. ನಮ್ಮ ಮನಸ್ಸಲ್ಲೇ ಪದಾರ್ಥ ಬಂದ್ಬಿಡುತ್ತೆ ಅದರ ಚಿಂತನೆ. ಅದು ಹೇಗೆ ಅಂದರೆ ಮನಸ್ಸಿನಲ್ಲಿರುವ ದೇವರ ದೇವತೆಗಳ ರೂಪಗಳು ಪದಾರ್ಥದಲ್ಲಿರುವ ಭಗವದ್ ರೂಪದ ಸುತ್ತು ತಿರುಗಾಡಿ ತಿರುಗಿ ಬರುವಾಗ ಆ ರೂಪಗಳಿದ್ರೆ ಹಿಂದೆ ಬಂದುಬಿಟ್ರೆ ಪದಾರ್ಥ ಮನಸ್ಸಿಗೆ ಬರುತ್ತೆ. ಇಲ್ಲವಾ ರಿವರ್ಸ್ ಆದರೆ ಪದಾರ್ಥದ ಹತ್ತಿರ ಮನಸ್ಸು ಹೋಗುತ್ತೆ. ನಾವಿದ್ದ ಕಡೆ ಪದಾರ್ಥದ ಚಿಂತನೆ ಬರೋದು ಅಥವಾ ಪದಾರ್ಥ ಎಲ್ಲಿದೆಯೋ ಅಲ್ಲಿಗೆ ಮನಸ್ಸು ಹೋಗುವುದು ಅಂತ ಈ ಎರಡು ಕ್ರಮದಲ್ಲಿ ಆಗುತ್ತೆ. ಇಲ್ಲಿ ಹೇಳ್ತಾ ಇದ್ದಾರೆ ಮೇ ಮನೋಭ್ರಾಂತಂ ಅಂತ. ಆ ಪದ್ಮಾವತಿ ದೇವಿಯಲ್ಲಿ ಏನು ವಿಶೇಷವಾಗಿರತಕ್ಕಂಥ ನನ್ನ ರೂಪವಿದೆ, ಆ ರೂಪದ ಸುತ್ತು ನನ್ನ ಈ ಶ್ರೀನಿವಾಸ ಅಂತ ಏನು ರೂಪ ಇದೆ, ಇಲ್ಲಿ ಮನಸ್ಸಿದೆಯಲ್ಲ, ದೇವರಿಗೂ ಮನಸ್ಸಿದೆ, ಆನಂದಮಯವಾದ ಮನಸ್ಸು. ಆ ಮನಸ್ಸು ರೂಪದಲ್ಲಿ ಆ ಭಾಗದಲ್ಲಿ ಯಾವ ರೂಪ ಇರುತ್ತೆ, ಅನಿರುದ್ಧ ರೂಪ. ಆ ಅನಿರುದ್ಧ ರೂಪ ಏನು ಮಾಡಿತು ಅಂದರೆ ಪದ್ಮಾವತಿ ದೇವಿಯಲ್ಲಿರತಕ್ಕಂಥ ಅನಿರುದ್ಧ ರೂಪದ ಸುತ್ತು ತಿರುಗಾಡ್ತಾ ಇದೆ. ಇಷ್ಟು ಹೇಳಿದ್ದು ಮೇ ಮನೋಭ್ರಾಂತಂ ಅಂತ. ಪದ್ಮಾವತಿ ದೇವಿ ಸುತ್ತು ತಿರುಗಿಲ್ಲ, ಅಲ್ಲಿರೋ ತನ್ನ ರೂಪ ಸುತ್ತು ತಿರುಗಿದೆ. ಅಷ್ಟೇ ಅಲ್ಲ, ಕಾಮ ಮೋಹ ವಶಂ ಗತಂ ಅಂತ ಹೇಳ್ತಾ ಇದ್ದಾರೆ. ಅಷ್ಟಕ್ಕೆ ಮುಂಚೆ ಹೇಳಿದ್ದ, ನನಗೆ ಯಾರೂ ನನಗೆ ಮೋಹ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಹೆಣ್ಣು ಮಕ್ಕಳು ಅಂತ ಹೇಳಿದವ, ಮತ್ತು ನಾನು ಕಾಮ ಮೋಹ ವಶನಾಗಿದ್ದೇನೆ ಅಂದ್ರೆ ಅಲ್ಲಿ ಹೇಳ್ತಾರೆ ಕಾಮ ಮೋಹ ನನಗೆ ಬಂದಿಲ್ಲ, ಇನ್ಯಾರಿಗೆ, ನನ್ನನ್ನು ನೋಡಿದ್ದಕ್ಕೆ ಪದ್ಮಾವತಿ ದೇವಿಗೆ ಬಂದಿದೆ. ಪದ್ಮಾವತಿ ದೇವಿ ತಪಸ್ಸನ್ನು ಮಾಡಿದ್ದೇ ನನ್ನ ನೋಡ್ಲಿಕ್ಕೆ, ನನ್ನನ್ನು ಮದುವೆ ಆಗ್ಲಿಕ್ಕೆ ತಪಸ್ಸು ಮಾಡಿದ್ದಾಕೆ. ಅಲ್ಲಿ ನಾನು ತ್ರೇತಾಯುಗದಲ್ಲಿ ಆಕೆಗೆ ಬರ ಕೊಟ್ಟಿದ್ದೆ, ಈ ಕಲಿಯುಗದಲ್ಲಿ ನಾನು ಮಾಡಿಕೊಳ್ತೇನೆ ಅಂತ. ಇಲ್ಲಿ ಬಂದ ಆಕೆ ವಿಶೇಷವಾಗಿ ಆಕೆಯ ಮನಸ್ಸಿನಲ್ಲಿ ನನ್ನ ಬಗ್ಗೆ ಕಾಮ ಹುಟ್ಟಿದೆ, ನಾನು ಬೇಕೆಂಬ ಬಯಕೆ ಹುಟ್ಟಿದೆ, ಆಕೆಗೆ ನನ್ನ ಮೇಲೆ ಮೋಹ ಬಂದಿದೆ, ನಾನೇ ಬೇಕೆಂಬ ಮೋಹ ಬಂದಿದೆ. ಸರಿಯಾದ್ದೇ, ಸತ್ಯವಾದ್ದೇ, ಭಗವಂತ ಬೇಕು ಎಂಬ ಕಾಮ, ಭಗವಂತನ ಮೇಲೆ ಮೋಹ, ಅದು ಶಾಸ್ತ್ರ ವಿಹಿತ. ಆಕೆಗೆ ಬಂದಿರತಕ್ಕಂಥ ಕಾಮ ಮೋಹ ಏನಿದೆ ಅದಕ್ಕೆ ನಾನು ವಶನಾಗಿದ್ದೇನೆ. ಆಕೆಗೆ ನನ್ನ ಮೇಲೆ ಏನು ಇಷ್ಟ, ಏನು ಪ್ರೀತಿ, ಏನು ಭಕ್ತಿ ಏನು ಬಂದಿದೆ ಅದಕ್ಕೆ ನಾನು ಒಲಿದಿದ್ದೇನೆ, ಅದಕ್ಕೆ ವಶನಾಗಿದ್ದೇನೆ ಅಂತ ಕೃಷ್ಣ ಶ್ರೀನಿವಾಸ ಹೇಳ್ತಾ ಇದ್ದಾನಷ್ಟೇ ಹೊರತು ಈತನಿಗೇನು ಮನಸ್ಸು ಭ್ರಾಂತಿ ಆಗಿಬಿಟ್ಟಿದೆ ಆಕೆಯನ್ನು ನೋಡಿ, ಅಥವಾ ಈತನಿಗೆ ಕಾಮ ಮೋಹ ಎಲ್ಲ ಬಂದಿದೆ ಅಂತ ನಾವು ಹಾಗೆ ಆ ಮಾತುಗಳಿಗೆ ಅರ್ಥ ಹೇಳಿಬಿಟ್ರೆ ನಮಗೆ ಯಾವ ಜನ್ಮಕ್ಕೂ ಕಾಮ ಮೋಹಾದಿಗಳು ಭ್ರಾಂತಿ ಬಿಡುವುದೇ ಇಲ್ಲ, ಸಂಸಾರದಲ್ಲೇ ಬಿದ್ದಿರ್ತೇವೆ ನಾವು. ಆ ರೀತಿಯಲ್ಲಿ ಶ್ರೀನಿವಾಸ ಹೇಳಿ ಆಕೆ ವಿಶೇಷವಾಗಿರತಕ್ಕಂಥ ಆಕೆಯನ್ನು ವಿಶೇಷವಾಗಿ ನನಗೆ ಘಟನೆ ಮಾಡು ಅಂತ ಹೇಳ್ತಾ ಇದ್ದ. ಅಷ್ಟೇ ಅಲ್ಲ, ಹೇಳ್ತಾ ಇದ್ದಾನೆ ಜನ್ಮ ಜನ್ಮಾರ್ಜಿತೇನೈವ ಪುಣ್ಯೇನೈಷಾ ಹಿ ಲಭ್ಯತೆ ಮತ್ಪುಣ್ಯಂ ಪಕ್ವತಾಂ ಪ್ರಾಪ್ತಂ ದರ್ಶನೇನ ಸುಲೋಚನೆ ನ ಲೋಕದ ರೀತಿ ಅಂತ ಹೇಳುತ್ತಾನೆ. ಒಂದಂತೂ ಸತ್ಯ, ಆಕೆ ಜನ್ಮ ಜನ್ಮಾರ್ಜಿತ ಪುಣ್ಯಗಳಿಂದ ಆಕೆ ದರ್ಶನ ಆಗುತ್ತೆ. ವಿಶೇಷವಾಗಿ ಆಕೆ ಸಿಗೋದೇ ಜನ್ಮ ಜನ್ಮಾರ್ಜಿತ ಪುಣ್ಯದಿಂದ. ನನ್ನ ಪುಣ್ಯ ಪಕ್ವ ಆಯಿತು ಆಕೆಯನ್ನ ನೋಡೋದರಿಂದ ಅಂತ ಹೇಳ್ತಾ ಇದ್ದ. ಆಕೆ ದೇವರ ಪುಣ್ಯ ಏನು, ಅದು ಪಕ್ವ ಆಗೋದೇನು ಅಂತ ಹೇಳಿದ್ರೆ ಹಾಗಲ್ಲ, ಮತ್ಪುಣ್ಯಂ ಪಕ್ವತಾಂ ಪ್ರಾಪ್ತಂ ಅಂತ ಲೋಕದೃಷ್ಟಿ ಅಂತ ಹೇಳಿದ್ದ ಮಾತಷ್ಟೇ ಹೊರತು ದೇವರಿಗೆ ಪುಣ್ಯ ಅದು ಪಕ್ವ ಆಗೋದು ಒಂದು ಯಾವುದು ಇಲ್ಲ. ಹ, ಇನ್ನು ಹೇಳ್ತಾ ಇದ್ದಾರೆ ವಿಶೇಷವಾಗಿ ನಮಗೆ ಹೇಳಿಕೊಡ್ತಾರೆ ಆಕೆಯ ದರ್ಶನದಿಂದ ಪುಣ್ಯ ಪಕ್ವ ಆಗ್ಬಿಡುತ್ತೆ ಅಂಥದ್ದು ಹೇಳ್ತಾ ಇದ್ದಾರೆ. ಮಾನುಷಂ ದೇಹಮಾಸಾಧ್ಯ ತಾಂ ಕನ್ಯಾಂ ಕಪ್ಪು ಮಾಂತದೇತ. ಯಾವ ಮನುಷ್ಯನಾದವ ಈ ಮನುಷ್ಯ ದೇಹವನ್ನು ಪಡೆದ ಮೇಲೆ ಆಕೆ ದರ್ಶನ, ಆಕೆ ಸ್ಪರ್ಶ, ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ಯಾರು ಬಿಡುತ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸತ್ಯವಾಗಿ ನೋಡಿದರೆ ನಮ್ಮ ಮಾಧ್ಯರಲ್ಲೇ ತುಂಬಾ ಕಲ್ಪನೆಗಳು ಬಂದ್ಬಿಟ್ಟಿವೆ, ಯಾಕೋ ನನಗೆ ಗೊತ್ತಿಲ್ಲ. ಬಹಳ ಜನ ಶ್ರೀನಿವಾಸನ ದರ್ಶನಕ್ಕೆ ಹೋಗ್ತಾರೆ, ಪದ್ಮಾವತಿ ದರ್ಶನಕ್ಕೆ ಹೋಗಲ್ಲ. ಬಹಳ ಜನ ನಮ್ಮವ್ರು ಹೋಗಲ್ಲ. ಅದು ಯಾಕೋ, ಏನು ತಲೆಯಲ್ಲಿ ಏನು ಬಂದಿದೆಯೋ ಆಲೋಚನೆ ಗೊತ್ತಿಲ್ಲ. ತುಂಬಾ ಜನ ಹೋಗೋದೇ ಇಲ್ಲ, ಪದ್ಮಾವತಿ ದರ್ಶನಕ್ಕೆ ಹೋಗಲ್ಲ. ಇನ್ನ ಕೆಲವರು ಹೋದವರಂತೂ ಅಲ್ಲಿ ಹೋದವರು ಹಾಗೆ ದರ್ಶನ ಮಾಡಿ ಸ್ವಲ್ಪ ಹಾಗೆ ಹಾಗೆ ಹೋಗ್ತಾರೆ. ಎಷ್ಟಾದರೂ ಅಷ್ಟಷ್ಟು ಕಟಾಕ್ಷವೇ ಹೇಳ್ತಾರೆ ಪದ್ಮಾವತಿ ದರ್ಶನ ಅಂಥದ್ದು ಅಂತ ಶ್ರೀನಿವಾಸ ಹೇಳ್ತಾ ಇದ್ದಾನೆ. ಅಂಥ ತಾಯಿ ಆಕೆ ಇನ್ನು ಹೇಳ್ತಾ ಇದ್ದಾರೆ, ಜೀವನೇನ ಕಿಮೇತೇನ ಕಾರ್ಯಹೀನೇನ ಮೇಸಖಿ ಹೇಳ್ತಾ ಇದ್ದಾರೆ, ಲೋಕೇ ವಿನಾ ಜಡಮತಿಂ ಅನ್ನಪಾನ ವಿವರ್ಜಿತಂ ಹೇಳ್ತಾ ಇದ್ದಾರೆ. ವಿಶೇಷವಾಗಿರ್ತಕ್ಕಂಥ ಲೋಕದಲ್ಲಿ ಆಕೆಯನ್ನ ಬಿಟ್ಟವರು, ಜಡಮತಿಯಾದವರು ಬಿಟ್ಟ ಇನ್ಯಾರು ಬಿಡ್ತಾರೆ? ಅದರಿಂದ ಸರಿಯಾಗಿ ಆಕೆ ಪಾದವನ್ನು ನಾವು ಹಿಡಿಬೇಕು ಅಂತ ನಮ್ಗೆ ಉಪದೇಶ ಕೊಡ್ತಾ ಇದ್ದಾನೆ. ನಂತರ ಬೇಗ ಆಕೆ ಜೊತೆಗೆ ನನಗೆ ಮದುವೆ ಮಾಡಿಸು, ಆಕೆ ಇಲ್ಲದ್ರೆ ನಾನು ಬದುಕೋದಿಲ್ಲ ಅಂತ ತಿಳ್ಕೊ. ಆಕೆ ವಿಶೇಷವಾಗಿ ನಾನಲ್ಲಿ ಹೋದಾಗ ಕಲ್ಲುಗಳಿಂದ ಹೊಡೆದಿದ್ದಾಳೆ, ಕುದುರೆ ಸತ್ತು ಹೋಗಿದೆ, ನನ್ನ ಬದುಕೆಲ್ಲ ವೃಥ ಆಯಿತು ಈ ವೆಂಕಟಾಚಲದಲ್ಲಿ ಅಂತ ಹೇಳ್ತಾ ಅವಾಗ ಹೇಳ್ತಾನೆ ರಹಸ್ಯ. ಅಯ್ಯ, ಆ ಹುಡುಗಿ ಹೋದ್ರೆ ಹೋದ್ ನೀನ್ ಯಾಕೆ ನಿನ್ಪಾಣಿ ನೀನು ಅಂತ ಹೇಳಿದ್ರೆ, ಯಥೋಭೂತು ಅವತಾರೋತ್ರ ಪದ್ಮಾವತ್ಯರ್ಥಮೇವೇ, ಈ ವೆಂಕಟಾಚಲದಲ್ಲಿ ನಾನು ಬಂದು ಕೂತದ್ದೇ ಅವಳ ಮದುವೆ ಆಗ್ಲಿಕ್ಕೆ. ಆದ್ದರಿಂದ ಪುತ್ರೋಮೇ ವೈರಮಾಪನ್ನ ಹಾಕಿಂಕೃತಂ ಪೂರ್ವಜನ್ಮನಿ ದೃಷ್ಟಿಹೀನೇನ ವಿಧಿನ ನಿರ್ಮಿತ ಕನ್ಯಕಾವರ, ನನ್ನ ಮಗನೇನೇ ವಿರುದ್ಧ ಆಗಿ ಕೂತಿದ್ದಾನೆ, ಆ ಹುಡುಗಿ ಮದುವೆ ಆಗದಂತೆ ಹೀಗೆ ಮಾಡ್ತಾ ಇದ್ದಾನೆ ಅಂತ ಕಾಣುತ್ತೆ. ಆದ್ದರಿಂದ ವಿಶೇಷವಾಗಿ ನಾನು ಏನು ಪಾಪ ಮಾಡಿಕೊಂಡು ಏನೋ ಬ್ರಹ್ಮದೇವರು ಏನು ನೋಡಿದ್ರು ಏನೋ, ಆದ್ದನ್ನ ಪಾಪ ತಕ್ಕಂತೇನೆ ಬ್ರಹ್ಮದೇವರು ನನಗೆ ಆ ಹುಡುಗಿಯನ್ನ ಘಟನೆ ಮಾಡ್ತಾ ಇಲ್ಲ ಅಂತ ಕಾಣುತ್ತೆ. ಸರಿ ಬಿಡು, ಬ್ರಹ್ಮದೇವರು ನನಗೆ ಯಾಕೆ, ನೀನೇ ನನ್ನ ಭಾಗದಲ್ಲಿ ಬ್ರಹ್ಮ ಅಂತ ತಿಳ್ಕೊಳ್ತೇನೆ, ನೀನೇ ಸಹಾಯ ಮಾಡು. ಒಂದು ವೇಳೆ ನೀನು ಸಹಾಯ ಮಾಡದಿದ್ದರೆ ಅದಾಮೇ ಮರಣಂ ಧ್ರುವಂ, ನಾನು ಸತ್ತೆ ಹೋಗ್ತೇನೆ. ಯಾರಾದರೆ ಇನ್ನೊಬ್ಬರು ಸಾಯುವಾಗ ಜೀವನೋಪಾಯವನ್ನ ಮಾಡುತ್ತಾರೋ ಅವರು ವಿಶೇಷವಾಗಿ ವಿಮಾನದಲ್ಲಿ ಪುಣ್ಯಲೋಕಕ್ಕೆ ಹೋಗ್ತಾರೆ. ಆದ್ದರಿಂದ ಧರ್ಮ ಮಾರ್ಗವನ್ನು ನೀನು ವಿಶೇಷವಾಗಿ ಆಶ್ರಯ ಮಾಡು. ನನ್ನ ಮನಸ್ಸಲ್ಲಿದ್ದುದಲ್ಲ ನಿನಗೆ ಹೇಳಿದ್ದೇನೆ, ನೀನೇ ನನಗೆ ತಾಯಿ ತಂದೆ. ಆದಮೇಲೆ ತುಂಬಾ ಹೇಳ್ತಾನೆ, ಭ್ರಾತ ಮಾತುಲಯೇ ವಚ, ನನ್ನ ಅಣ್ಣ, ಆದ್ಮೇಲೆ ಸೋದರ ಮಾವ. ಅಷ್ಟೇ ಅಲ್ಲ, ನೀನೇ ಪ್ರಹ್ಲಾದ, ನೀನೇ ಅಕ್ರೂರ, ನೀನೇ ಧ್ರುವ, ನೀನೇ ಗಜೇಶ್ವರ, ನೀನೇ ಉದ್ಧವ, ನೀನೇ ವಿಶೇಷವಾಗಿರ್ತಕ್ಕಂಥ ಕಿರೀಟಿ, ಬಲಿ, ಅಜಾಮಿಲ, ದ್ರೌಪದಿ, ವಿಭೀಷಣ, ಯಾರು ನನಗೆ ಪ್ರಾಣ ಸಮರಾದ ಭಕ್ತರಿದ್ದಾರೋ ಎಲ್ಲ ನೀನೇ. ಅರ್ಥ ಆಗಲ್ಲ ನನಗೆ, ಇದೇನು ಹಿಂಗೆ ಹೇಳ್ತಾ ಇದ್ದಾರೆ? ಹಾಗಲ್ಲ, ಈ ಎಲ್ಲ ಭಕ್ತರೇನಿದ್ದಾರೆ ಆ ಭಕ್ತರೊಳಗೆ ಭಗವದ್ ರೂಪ ನಿಂತಿದೆ ಆಯಾ ಹೆಸರಿನಿಂದ. ಆ ಭಗವದ್ ರೂಪಗಳೆಲ್ಲವೂ ಆಕೆಯಲ್ಲಿ ನಿಂತಿವೆ. ಅದಕ್ಕೆ ನೀನೇ ಅದು, ನೀನೇ ಅದು, ನೀನೇ ಅದು ಅಂತ ಹೇಳಲಿಕ್ಕೆ, ಆ ಶಬ್ದಗಳು ಬಡಿಸಲಿಕ್ಕೆ ಕಾರಣ ಏನು ಅಂದ್ರೆ, ಲೌಕಿಕದಲ್ಲಿ ಎಲ್ಲ ನೀನೇಯಪ್ಪ ಅಂತ ಹೊಗಳ್ತಾ ಇದ್ದಾನೆ, ಲೌಕಿಕದಂತೆ ಮಾತಾಡ್ತಾ ಇದ್ದಾನೆ ಎಂಬುದು ಒಂದು ಉತ್ತರ ಇದ್ದೇ ಇದೆ, ಅದು ಹೋಗೇ ಹೋಗುತ್ತೆ. ಆಧ್ಯಾತ್ಮಿಕವಾಗಿ ನೋಡಿದರೆ ಅಲ್ಲಿ ಇರೋದು ವಿಶೇಷವಾಗಿ ಬಕುಲಾದೇವಿ. ಯಾಕೆ ಪ್ರಹ್ಲಾದ ಹೇಗಾಗುವುದು ಅಂದ್ರೆ, ಪ್ರಹ್ಲಾದನಲ್ಲಿ ಇರಬೇಕಾದ ಭಗವದ್ ರೂಪ ಏನಿದೆ ಆ ರೂಪದ ಸನ್ನಿಧಾನ ಅಲ್ಲಿ ಬಂದಿದೆ. ಹಾಗೆ ಎಲ್ಲಾ ಭಗವದ್ ರೂಪಗಳಲ್ಲಿ ನಿಂತಿವೆ ಭಗವಂತನ ಇಚ್ಛಾ ಪ್ರಕಾರ. ಅದರಿಂದ ಏನಾಗುತ್ತೆ, ಭಗವಂತನಿಗೆ ಅತ್ಯಂತ ಪ್ರೀತಿಕರವಾಗಿರ್ತಕ್ಕಂಥ ವ್ಯಕ್ತಿ ಆಗಿದ್ದಾಳೆ. ಇದು ದೊಡ್ಡ ವಿಚಾರವನ್ನ ಶ್ರೀನಿವಾಸ ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ಶ್ರೀನಿವಾಸ ಕಲ್ಯಾಣ ಅಂದ್ರೆ ಇದು ಜ್ಞಾನಿನಾಂ ಜ್ಞಾನ ಸಾಧನಂ ಅಂತ ಹೇಳ್ತಾ ಇದ್ದಾರೆ. ಜ್ಞಾನಿಗಳಿಗೆ ವಿಶೇಷ ಜ್ಞಾನವನ್ನ ಕೊಡತಕ್ಕಂಥ, ಏನಿಲ್ಲಿ ನಮ್ ಸಿಗೋದಿದು, ಇದು ನಮಗೆ ಅರ್ಥ ಆಗಿಬಿಟ್ರೆ ಇಡೀ ಸಾಧನೆಯೇ ಮುಗಿದೋಯ್ತು. ಇದು ಅರ್ಥ ಆಗದೇ ನಾವು ತುಂಬಾ ಒದ್ದಾಡ್ತಾ ಇದ್ವಿ. ನಿತ್ಯ ಬೆಳಿಗ್ಗೆದ್ದ ಕೊಳೆಯ ತಾರತಮ್ಯ, ದೇವತೆಗಳು, ಋಷಿಗಳು, ಪಿತೃಗಳು, ಗಂಧರ್ವರು, ಕ್ಷಿತಿಪರು, ಯತಿಗಳು, ದಾಸರು ಎಲ್ಲರನ್ನ ಸ್ಮರಣೆ ಮಾಡುವುದು ಯಾಕೆ? ಈ ಸ್ಮರಣೆ ಮಾಡುವುದರಿಂದ ಏನು ಕಾರಣ, ಯಾಕೆ ಇವನ್ನೆಲ್ಲ ಸ್ಮರಣೆ ಮಾಡಬೇಕು? ದೊಡ್ಡವರು ಸರಿ ಅದಕ್ಕೆ ಹೇಳ್ತಾರೆ, ರಹಸ್ಯ ಕೂತಿದೆ, ಇವರೆಲ್ಲ ಅವರವರ ಆಕಾರದಲ್ಲಿ ಅವರ ಹೆಸರಿಂದ ಭಗವದ್ ರೂಪಗಳಿರುತ್ತೆ. ಆ ಭಗವದ್ ರೂಪ ಏನು ಮಾಡಿರುತ್ತೆ, ಅವರಿಂದ ವಿಶೇಷ ಕಾರ್ಯ ಮಾಡಿಸಿರುತ್ತೆ. ನಾವು ಅವರಿಗೆಲ್ಲ ನಮಸ್ಕಾರ ಮಾಡಿ ಅವರ ಅಪ್ಪಣೆಯಿಂದ ನಿಮ್ಮ ನಿಮ್ಮ ಹೃದಯದಲ್ಲಿ ನಿಮ್ಮ ನಿಮ್ಮ ಹೆಸರಿಟ್ಟುಕೊಂಡು ನಿಮ್ಮಿಂದ ಅಂಥ ಅಪರೂಪದ ಕಾರ್ಯ ಮಾಡಿಸಿದ ಭಗವದ್ ರೂಪ ಇದೆಯಲ್ಲ, ಆ ರೂಪವನ್ನ ಒಂದು ರೂಪದಿಂದ ಅಂದ್ರೆ ಒಂದು ಆಕಾರದಿಂದ ನನ್ನ ಹೃದಯಕ್ಕೆ ಕರೀತೇನೆ, ಅಪ್ಪಣೆ ಕೊಡಬೇಕು ಅಂತ ಅವರೆಲ್ಲರನ್ನ ಪ್ರಾರ್ಥನೆ ಮಾಡಿಕೊಂಡು ದೇವರಿಗೆ ಕೈ ಮುಗಿದು, ಅಯ್ಯ ಒಂದ್ ಅವರಲ್ಲಿ ಏನ್ ರೂಪ ಇದೆ ಅದು ಒಂದು ರೂಪದಿಂದ ನನ್ನ ಹೃದಯಕ್ಕೆ ಬರಲಿ ಅಂದಾಗ ಅವರೆಲ್ಲರಲ್ಲಿ ಲಕ್ಷ್ಮೀದೇವಿ ಮೊದಲುಕೊಂಡು ತೃಣಪರ್ಯಂತ ಸಜ್ಜೀವ ರಾಶಿಗಳಲ್ಲಿರ್ತಕ್ಕಂಥ ನಮಗಿಂತ ದೊಡ್ಡವರಲ್ಲಿರ್ತಕ್ಕಂಥ ಎಲ್ಲಾ ಭಗವದ್ ರೂಪಗಳು, ಯಾವ ಭಗವದ್ ರೂಪಗಳು ಅವರವರಿಂದ ಮಹತ್ತ ಕಾರ್ಯಗಳನ್ನು ಮಾಡಿಸಿದ ಭಗವದ್ ರೂಪಗಳು ನಮ್ಮಲ್ಲಿರುವ ಭಗವದ್ ರೂಪದಲ್ಲಿ ಬಂದು ನಿಲ್ಲುತ್ತೆ. ಅವಾಗೇನಾಗುತ್ತೆ ಅಂದರೆ ನಮ್ಮಿಂದ ಯಥಾಶಕ್ತಿ ಅಂಥ ವಿಶೇಷ ಕಾರ್ಯಗಳೆಲ್ಲ ನಡೆದು ಬಿಡುತ್ತೆ. ಇದು ಸೂತ್ರ. ಅದಕ್ಕೆ ಕೃಷ್ಣ ಈಕೆಯಿಂದ ವಿಶೇಷವಾಗಿರತಕ್ಕಂಥ ಈ ಕಾರ್ಯ ನಡೆಯಬೇಕಾಗಿದೆ. ಏನು ಕಾರ್ಯ ಆಗಬೇಕಾಗಿದೆ? ಪದ್ಮಾವತಿ ದೇವಿ ಜೊತೆಗೆ ಶ್ರೀನಿವಾಸನ ಮದುವೆ ಘಟನೆ ಮಾಡಿಸಬೇಕಾಗಿದೆ. ಅದು ಸುಮ್ಮನೆ ಆಗಲ್ಲ, ತುಂಬಾ ಪುಣ್ಯ, ತುಂಬಾ ಅನುಗ್ರಹ ಆಗಬೇಕು ಭಗವಂತನದ್ದು. ದೇವರು ನಿಂತು ಮಾಡಿಸಬೇಕು ಅದು. ಅದಕ್ಕೆ ಆಕೆ ಒಳಗೆ ನಿಂತು ಮಾಡಿಸಲಿಕ್ಕೆ ಆ ಕಾರ್ಯವನ್ನ ಭಗವಂತ ಇಷ್ಟು ರೂಪಗಳಿಂದ ಬಂದು ಆಕೆಯಲ್ಲಿ ನಿಂತ ನಿಂತು ಮಾಡಿಸಿದ್ದಾನೆ ಅಂತ ಈ ಸೂತ್ರವನ್ನ ಹೇಳಿಕೊಡ್ತಾ ಇದ್ದಾರೆ. ಬಹಳ ದೊಡ್ಡ ವಿಷಯಗಳೆಲ್ಲ ಹೇಳ್ತಾ ಇದ್ದಾರೆ. ಇದು ನಮ್ಮ ತಲೆಗೆ ಬಂತ, ನಿತ್ಯವೂ ಚಿಂತನೆ ಮಾಡಿದವ ನಮ್ಮ ಸಮಾನ ಇಲ್ಲ. ಅಂಥ ಅದ್ಭುತವಾದ ಸಾಧನೆ ವಿಚಿತ್ರವಾಗಿ ನಡೆದು ಹೋಗುತ್ತೆ. ಇದೇ ಪ್ರಧಾನ ಸೂತ್ರ, ದೊಡ್ಡ ಸೂತ್ರ ಇದು. ಇದೇ ಮಾಡಿದ್ದು ಅತ್ರಿ ಮಹರ್ಷಿಗಳು, ಇದೇ ನಮ್ಮ ಇಡೀ ಭಾಗವತ ಭಾರತಾದಿಗಳಲ್ಲಿ ಇದೇ ಸೂತ್ರ ಎಲ್ಲ ಕಡೆ ಬಂದಿದೆ. ಇದನ್ನು ನಾವು ಮಾಡಬೇಕು. ಸಾಧನ ಅಂದ್ರೆ ಏನು ಮಾಡಬೇಕು, ಬೆಳಿಗ್ಗೆ ಎದ್ದು ಏನು ಚಿಂತನೆ ಮಾಡಬೇಕು, ಏನು ಮಾಡಬೇಕು ಅಂತ ತಿಳ್ಕೊಂಡು ಮಾಡಬೇಕು. ಅದು ಇಲ್ಲಿ ರಹಸ್ಯಗಳೆಲ್ಲ ಕೂತಿರುತ್ತೆ. ಕಥೆಗಳ ರೂಪದಲ್ಲಿ ಆ ರಹಸ್ಯಗಳನ್ನೆಲ್ಲ ಒಳಗೆ ಹಾಕಿರ್ತಾರೆ. ಅದನ್ನು ಹೆಕ್ಕಿ ತೆಗೆದು 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 ನಾವು ಜೀವನದಲ್ಲಿ ಅನುಷ್ಠಾನಕ್ಕಿಡಬೇಕು. ಅದಕ್ಕೆ ಶ್ರೀನಿವಾಸ ಕಲ್ಯಾಣ ಸಾಯೋ ಪರ್ಯಂತ ಕೇಳ್ತಾನೆ ಇರ್ತೀವಿ. ಕಥಾಭಾಗ ಇದ್ದೇ ಇರುತ್ತೆ. ಒಂದೊಂದು ಸಲ ಒಂದೊಂದು ರತ್ನ ನಮಗೆ ಸಿಗುತ್ತೆ. ಅದರ ಅನುಷ್ಠಾನಕ್ಕಿಡ್ತಾ ಬಂದರೆ ಇನ್ನೊಂದು ಸಿಗಲಿಕ್ಕೆ ಅನುಷ್ಠಾನ ಕಾರಣ ಆಗುತ್ತೆ. ಈ ರೀತಿಯಾಗಿ ಹೇಳ್ತಾ ಹಾ ಸರಿ ಹೇಳ್ತಾ ಇದ್ದಾರೆ. ಸರ್ವೇ ತ್ವಮೇವ ಬಕುಲೆ ಏತತ್ ಕಾರ್ಯಂ ಸಮಾಚಾರ, ಎಲ್ಲ ನಿನ್ನಲ್ಲಿ ನಿಂತಿದ್ದಾರೆ, ನೀನು ಈ ಕಾರ್ಯವನ್ನು ಮಾಡು. ತ್ವಾಂ ದೃಷ್ಟ್ವಾ ಮೇ ಮನೋಹರ್ಷಂ ಗತ್ತದಿ ಸ್ಮ ನಿರಂತರಂ, ಆದ್ದರಿಂದಲೇ ನಿನ್ನ ನೋಡಿದ ಕೂಡ ನನಗೆ ತುಂಬ ಸಂತೋಷ ಆಗುತ್ತೆ ಅಂದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ. ಇದು ದೊಡ್ಡ ಮಾತಿದು. ಅಂದರೆ ಯಾರೊಳಗೆ ಎಲ್ಲಾ ಸಜ್ಜನರಲ್ಲಿರತಕ್ಕಂಥ ಭಗವದ್ ರೂಪಗಳು ಬಂದು ಏಕ ಪ್ರಕಾರವಾಗಿ ಕೇಂದ್ರೀಕೃತವಾಗಿ ನಿಲ್ಲುತ್ತೋ, ನಮ್ಮಲ್ಲಿ ನಿಂತರೆ ದೇವರಿಗೆ ನಮ್ಮನ್ನ ಕಂಡ್ರೆ ಸಂತೋಷ ಆಗುತ್ತೆ. ನಮಗೆ ದೇವರನ್ನ ಕಂಡ್ರೆ ಸಂತೋಷ ಆಗೋದಲ್ಲ, ನಮ್ಮನ್ನ ಕಂಡ್ರೆ ದೇವರು ಸಂತೋಷ ಆಗಬೇಕು. ನಮ್ಮನ್ನ ಕಂಡ್ರೆ ದೇವರು ಸಂತೋಷ ಆಗಬೇಕಾದರೆ ದೊಡ್ಡ ದೊಡ್ಡವರೆಲ್ಲಲ್ಲಿರತಕ್ಕಂಥ ಭಗವದ್ ರೂಪಗಳು ನಮ್ಮಲ್ಲಿ ಸನ್ನಿಧಾನ ಜಾಸ್ತಿ ಆಗಬೇಕು. ಅದು ಇಲ್ಲಿ ಸೂತ್ರ. ಅದಕ್ಕೆ ಹೇಳ್ತಾ ಇದ್ದಾರೆ, ಮದ್ದುಃಖಾನ್ವಯ ನಾಶಾಯ ನಿರ್ಮಿತ ವಿಧಿನಾಂಗನ ಗವಾಂ ಕೋಟಿ ಸಹಸ್ರೇಣ ಹಯಾನ ಮಯುತೈಸ್ತಥ ಸುವರ್ಣ ತಿಲದಾನೈಶ್ಚ ಸಮಂ ಮಾಂಗಲ್ಯ ವರ್ಧನಂ ಕನ್ಯಾಂ ದೃಷ್ಟ್ವಾತಿ ಸಂತೋಷಂ ಲಭತೆ ನಾತ್ರ ಸಂಶಯ. ಹೇಳ್ತಾ ಇದ್ದಾರೆ, ನನ್ನ ದುಃಖ ನಾಶನ ಮಾಡಲಿಕ್ಕೆ ಬ್ರಹ್ಮದೇವರು ನಿನ್ನ ನಿರ್ಮಾಣ ಮಾಡಿದಂಗಿದೆ. ಆದ ಕಾರಣ ಅಷ್ಟೇ ಅಲ್ಲ, ಒಂದು ಮದುವೆ ಅಂತ ಮಾಡಿಸಿದರೆ ಕೋಟಿ ಗೋದಾನ, 10,000 ಕುದುರೆ, ಸುವರ್ಣದಾನ, ತಿರದಾನ ಮಾಡಿದರೆ ಎಷ್ಟು ಬರುತ್ತೋ ಅಂಥದ್ದು ಈ ಮಾಂಗಲ್ಯ ವರ್ಧನ ಅಂದರೆ ವಿಶೇಷವಾಗಿ ಮದುವೆ ಮಾಡಿಸೋದು ಅಷ್ಟು ಯಾಕೆ? ನೀನು ಆ ಹುಡುಗಿನ ನೋಡಿದರೆ ನಿನಗೆ ತುಂಬ ಸಂತೋಷ ಆಗುತ್ತೆ ಅಂತ ಹೇಳ್ತಾ ಇದ್ದೆ. ಈ ರೀತಿಯಲ್ಲಿ ಭಗವಂತನಿಂದ ಆಜ್ಞಪ್ತರಾಗಿರೋದು ಅಂದರೆ ದೇವರು ಈ ರೀತಿ ಆಜ್ಞೆ ಕೊಡೋದು ಅಂದರೆ ಏನು, ಆಜ್ಞಾ ರೂಪದಲ್ಲಿ ಆಕೆ ಒಳಗೆ ಹೋಗಿ ನಿಲ್ತಾ ಇದ್ದಾನೆ, ಆಕೆಯಲ್ಲಿ ಕೆಲಸ ಮಾಡಿಸಲಿಕ್ಕೆ ಶುರು ಮಾಡ್ತಾ ಇದ್ದಾನೆ. ಬಕುಲಾದೇವಿ ಮುಂದೆ ಪ್ರಶ್ನೆ ಮಾಡುತ್ತಾ ಇದ್ದಾಳೆಂಬಲ್ಲಿಗೆ ಶ್ರೀಕೃಷ್ಣಾರ್ಪಣಮಸ್ತು.